సత్యము సత్యము జ్ఞాన సత్యం విశ్వవిప్రస్థాత సర్వేతానాభవంతేవాసంతో బంధక ప్రకటనవన్న నోడ్తా ಬಂಧಕ ಪ್ರಕರಣದಲ್ಲಿ ಭಗವಂತ ಲಿಂಗದೇಹದ ಅಂತಕೊಂಡ ಆ ಲಿಂಗದೇಹದಲ್ಲಿ ಪ್ರಧಾನವಾದ ಅಜ್ಞಾನ ಆ ಅಜ್ಞಾನದಿಂದ ಅಭಿಮಾನ ಹುಟ್ಟಿಸಿದ ಆ ಅಭಿಮಾನದ ಅಂಟು ನಮ್ಮ ತಿಳುವಳಿಕೆಗೆ ಕೊಟ್ಟ ಅಂತ ಹೇಳ್ತಾರೆ. ಅದೇ ಲಿಂಗದೇಹದ ಅಂತ ಒಂದು ಇನ್ಯಾವುದಲ್ಲ, ಲಿಂಗದೇಹದ ಪ್ರಧಾನವಾದ ಅಭಿಮಾನ, ಆ ಅಭಿಮಾನದ ಅಂಟನ್ನು ಮನಸ್ಸಿಗೆ ನಮ್ಮ ತಿಳುವಳಿಕೆಗೆ ಕೊಡ್ತಾ ಬರ್ತಾರೆ. ಜೀವ ಚಿತಾ ಸಂವರಿತ ಅಭಿಮಾನ ಯಾವ ಯಾವ ರೂಪದಲ್ಲಿ ಬರ್ತಾ ಇದೆ ಅಂದರೆ, ನಮ್ಮ ಸುತ್ತೂ ಪದಾರ್ಥಗಳು, ವ್ಯಕ್ತಿಗಳು, ಶರೀರ, ಇಂದ್ರಿಯಗಳು, ಮನಸ್ಸು, ಇದರ ಮೇಲೆ ಅಭಿಮಾನ. ಯಾವ ರೀತಿ ಅಭಿಮಾನ ಅಂದರೆ ಇವೆಲ್ಲ ತುಂಬ ಉಪಕಾರ ಮಾಡತಕ್ಕಂಥದ್ದು. ಅದರಿಂದ ಪದಾರ್ಥಗಳ ಮೇಲೆ ಅಭಿಮಾನ, ಅದು ಯಾವಾಗಲೂ ನಾನು ಬಿಟ್ಟು ಹೋಗಬಾರದು ಅಂತ. ವ್ಯಕ್ತಿಗಳ ಮೇಲೆ ಅಭಿಮಾನ, ಆ ವ್ಯಕ್ತಿಗಳು ಎಂದೂ ನನ್ನ ಬಿಟ್ಟು ಹೋಗಬಾರದು ಅಂತ. ಅದೇ ತಾನೇ ರಾಯಕರಿಗೆ ಹೇಳ್ಕೊಳ್ಳೋದು, ನಾನು ಚೆನ್ನಾಗಿರಬೇಕು, ನನ್ನವರು ಚೆನ್ನಾಗಿರಬೇಕು, ನನ್ನ ಜೊತೆಗೆ ನಾನು ಎಷ್ಟು ಕಾಲ ಇರ್ತೀನೋ ಅಷ್ಟು ಕಾಲ ಎಲ್ಲರೂ ನನ್ನ ಜೊತೆಗೆ ಇರಬೇಕು ಅಂತ ನಮಗೆ ತಪ್ಪಿಲ್ಲ. ಏನಂದರೆ ಯಾರ ಧರ್ಮವೇ ಬಿಟ್ಟು ಹೋಗುವುದೋ, ಎಷ್ಟು ಕಾಲ ಇರಬೇಕೋ ಅಷ್ಟು ಕಾಲ ಇರ್ತಾರೆ, ಆದಮೇಲೆ ಸ್ವಾಮಿ ಕರ್ಕೊಂಡು ಹೋದರೆ ಹೊರಟೋಗ್ತಾರೆ, ಅದು ಅವರವರ ಧರ್ಮ ಆಗಿರುವಾಗ ಅದನ್ನು ತಿಳ್ಕೊಳ್ಳದೇ ನಾವು ಅಥವಾ ತಿಳ್ಕೊಂಡ್ರೂ ಕೂಡ ಇವರು ನನ್ನ ಜೊತೆಗೆ ಸದಾ ಇರಬೇಕು ಅಂತ ಬಯಸ್ತೇವಲ್ಲ, ಆ ಬಯಕೆಯೇ ದುಃಖ ಕೊಡುತ್ತಾನೆ. ಹೌದಾ? ಯಾವಾಗ ಯಾವಾಗ ಬಿಟ್ಟು ಹೋದಾಗ ದುಃಖ ಬರುತ್ತೆ, ಬಿಟ್ಟು ಹೋಗ್ತಾರೆ ಅಂತ ಗೊತ್ತಾಗ ದುಃಖ ಬರುತ್ತೆ. ಒಂದು ವೇಳೆ ಗೊತ್ತಾದರೆ ಬಿಟ್ಟು ಹೋಗ್ತಾರೆ, ಯಾವುದೋ ಒಂದು ಕಾರಣದಿಂದ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಗೊತ್ತಾದರೆ ಓ ಸಂಕಟ ಶುರುವಾಗ್ತಾ ಇರುತ್ತೆ. ಅಯ್ಯೋ ಹೋಗ್ತಾರಲ್ಲ 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 ಗೊತ್ತಿಲ್ಲ, ಹೋಗ್ತಾರ ಸುಮ್ಮನೆ ಗೊತ್ತಿರುತ್ತೆ ಅಷ್ಟೇ. ನಾವು ಹೋಗ್ತೇವೆ ಅವ್ರು ಹೋಗ್ತಾರೋ ಗೊತ್ತಾಗಿಲ್ಲ, ಹೋಗ್ತಾರೆ ಅವ್ರು ಹೋಗ್ತಾರೆ ಅಂತ ಮಾಡ್ತಾರೆ. ಇದೇ ಹೇಳ್ತಾರೆ, ಮೊದಲೇ ನಿಶ್ಚಯ ಮಾಡಿಕೊಂಡ್ರೆ ಸ್ವಾಮಿ ಎಷ್ಟು ಕಾಲ ಇಟ್ಟರೆ ಅಷ್ಟು ಕಾಲ ಎಲ್ಲರೂ ಇದ್ದಾರೆ ಅನ್ನೋದು ಮನಸ್ಸಲ್ಲಿ ಸ್ವಲ್ಪ ಕಹಿಯಾದರೂ ನಿಶ್ಚಯ ಮಾಡಿಕೊಂಡ್ರೆ ಮನಸ್ಸಿಗೆ ಪೆಟ್ಟು ಬೀಳುವಂತ. ಯಾಕಂತ ಹೇಳ್ತಾ ಇದ್ದಾರೆ, ಈ ಪ್ರಕರಣ ಹೊರಟದ್ದು ಯಾಕೆ ಅಂದರೆ ನಮ್ಮ ಜೀವನದ ಗುರಿ ದೇವರ ನೆನಪು. ಎಡಬಿಡದ ದೇವರ ನೆನಪೇ ಜೀವನದ ಗುರಿಯಾದಾಗ ಆ ನೆನಪನ್ನು ಹಾಳು ಮಾಡೋದು ಎರಡು, ಒಂದು ಸುಖ ಇನ್ನೊಂದು ದುಃಖ. ನಾನಾ ವ್ಯಕ್ತಿಗಳು ಪದಾರ್ಥಗಳು ದೂರ ಆದಾಗ ದುಃಖ, ಅದು ದೇವರ ನೆನಪನ್ನು ಹಾಳು ಮಾಡುತ್ತೆ. ವ್ಯಕ್ತಿಗಳು ಪದಾರ್ಥಗಳು ಹತ್ತಿರ ಆದಾಗ ಸುಖ, ಅದು ದೇವರ ನೆನಪನ್ನೇ ಹಾಳು ಮಾಡುತ್ತೆ. ಆದರೆ ಈ ವ್ಯಕ್ತಿಗಳು ಪದಾರ್ಥಗಳು ದೂರ ಆಗಬಾರದು ಹತ್ತಿರ ಆಗಬಾರದು ಅಂತ ದೇವರನ್ನ ಕೇಳ್ಕೊಳ್ಳಿಕ್ಕಿಲ್ಲ. ನಮ್ಮ ಪಾರ್ಥ ಕರ್ಮಾನುಸಾರ ದೂರವೂ ಮಾಡ್ತಾನೆ ಹತ್ತಿರವೂ ಮಾಡ್ತಾ ಇರ್ತಾನೆ. ಇಷ್ಟೇ ಕೇಳ್ಕೊಳ್ಳಿ, ನೀ ಏನು ಬೇಕಾದರೂ ಮಾಡಿ, ನಿನ್ನ ನೆನಪನ್ನ ಹಾಳು ಮಾಡಿದ್ರೆ ಸಾಕು, ಸುಖವಾಗಲಿ ಸುಖವಾಗಲಿ ಏನು ಬೇಕಾದ್ರೂ ಬರಲಿ, ಸದಾ ನೀನಾಗಿರು ಪಾಂಡವ, ನಿನ್ನ ನೆನಪು ಸದಾ ಇರಲಿ. ದೊಡ್ಡ ಮಾತು ಅದನ್ನು ಎತ್ತಿಸ್ಕೊಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ನಮ್ಮ ಲಿಂಗದೇಹದೊಳಗಿರುವ ಅಜ್ಞಾನ ಏಳು ಬಿಸಿ ತೊಡಗಿತಾ ಇದೆ, ಪ್ರಾಣ ಐದು, ಅದರಲ್ಲಿ ಎರಡು ಭಾಗ ಬರ್ತಾ ಇದೆ. ಏನದು ಅಂದರೆ ಹೇಳ್ತಾರೆ, ಏಳು ಅಜ್ಞಾನಗಳನ್ನು ನಿಮಿತ್ತ ಮಾಡಿಕೊಡ್ತಾನಂತೆ ಭಗವಂತ, ಏಳು ಅಭಿಮಾನಗಳನ್ನು ಕೊಡ್ತಾನೆ. ಅದರಲ್ಲಿ ಮೊದಲನೆಯದು ಯಾವ ಹೇಳ್ತಾಳೆ, ಸ್ವಗತ ಕರ್ತೃತ್ವ ವಿಶೇಷ ಅಜ್ಞಾನೇನ ಅಹಂ ಕರ್ತ ಇತಿ ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ. ಚೆನ್ನಾಗಿ ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ, ನಮ್ಮಲ್ಲಿ ಎಂಥ ಕರ್ತೃತ್ವ ಇದೆ ಅದು ತಿಳಿದುಕೊಳ್ಳದೆ ನಾನೇ ಕರ್ತ ಅಂತ ತಿಳ್ಕೊಳ್ತೀವಲ್ಲ ಅದನ್ನು ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ ಅಂತಾರೆ. ಇದೆಲ್ಲ ದೊಡ್ಡ ದೊಡ್ಡ ಪದಗಳು, ನಮ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಯಾಕೆ ಹೇಳ್ತೀರಾ ಅಂತ ಹೇಳ್ತೀರಾ, ಇದು ತಿಳ್ಕೊಳ್ಳೇಬೇಕಾದ ವಿಚಾರ. ಇದು ಸರಿಯಾಗಿ ತಿಳಿಯದಿದ್ದರೆ ಸಾಧನೆಯೇ ಪ್ರಾರಂಭ ಆಗಲ್ಲ. ಏನಿದು ಅಂದರೆ ಭಗವಂತನ ಹೇಳಿದ್ದೆ ನಿನ್ನೆ ಹೇಳಿದ್ದ, ಭಗವಂತ ಸ್ವತಂತ್ರ, ನಾವು ಸ್ವತಂತ್ರ. ಎಷ್ಟು ಅಸ್ವತಂತ್ರರು ಅದಕ್ಕೆ ದೃಷ್ಟ ಅಂತ ಶಾಸ್ತ್ರದಲ್ಲಿ ಬಹಳ ಕಡೆ ಕೊಡ್ತಾ ಬರ್ತಾರೆ. ಈ ಆ ಕಳು ಕಳವು ಅದನ್ನು ಗೂಟಕ್ಕೆ ಕಟ್ಟಿರ್ತಾರೆ, ಹಗ್ಗ ಇರುತ್ತೆ, ಹಗ್ಗ ಎಷ್ಟು ಉದ್ದ ಇರುತ್ತೋ ಅಷ್ಟರೊಳಗೆ ಅಂತಿರುತ್ತಾ ಇರುತ್ತೆ ಆ ಥರ ಅಂತ ಕೆಲವು ಕಡೆ ಕೊಡ್ತಾರೆ. ಇನ್ನೊಂದು ಕಡೆ ಕೊಡ್ತಾರೆ ಈ ಬಡಗಿ, ಬಡಗಿ ಯಜಮಾನ ಹೇಳಿದಂತೆ ರಾಜ ಹೇಳಿದಂತೆ ತಯಾರು ಮಾಡ್ತಾ ಬರ್ತಾರೆ. ಆದರೆ ಇಲ್ಲೆಲ್ಲ ಕೂಡ ಬಡಗಿ ಆಗಲಿ ಆಕಳ ಕರುವಾಗಲಿ ಆ ಯಜಮಾನ ಹೇಳಿದ ಪ್ರಕಾರ ಮಾಡುತ್ತಾರೆ ಕೆಲಸವನ್ನು. ಆ ಕೆಲಸ ಯಜಮಾನ ಹೇಳಿದ ಚೌಕಟ್ಟಲ್ಲೇ ಮಾಡುತ್ತಾ ಬರುತ್ತಾರೆ. ಒಂದ ಬಡಗಿ ಒಂದ ಕರು, ತಾನಾಗಿ ತಿರುಗೋದೆಲ್ಲ ಅಷ್ಟೊಳಗೆ ತಿರುಗ್ತಾರೆ. ಆದರೆ ಆ ಕರುವಿನ ತಿರುಗಾಟ ಏನಿದೆ ಆ ಒಳಗೆ ಚಲನ ವರ್ಣ ಅದು ಯಜಮಾನನ ಅಧೀನಲ್ಲ. ಹಾಗೆ ಬಡಗಿಯ ಕೈಯಲ್ಲಿರುವಂಥ ಆ ಸಲಕರಣೆಗಳು ಆ ಬಡಿಯೋದು ಎಲ್ಲ ಅವನದ್ದೇ ಅಧೀನ, ಯಜಮಾನನ ಅಧೀನಲ್ಲ. ಯಾವ ಭಾಗ ಯಜಮಾನನ ಅಧೀನ ಅಂದರೆ ಈ ಕೆಲಸ ಹೀಗೆ ಮಾಡಬೇಕು ಅಂದರೆ ಆ ರೀತಿ ಮಾಡುವುದು ಮಾತ್ರ ಯಜಮಾನನ ಅಧೀನ, ಮಿಕ್ಕದ್ದೆಲ್ಲ ಅವನ ಅಧೀನವೇ. ಚಂದ್ರಿಕಾದಲ್ಲಿ ಇದೇ ಪ್ರಶ್ನೆ ಮಾಡಿಕೊಳ್ತಾರೆ, ನಮ್ಮಲ್ಲಿ ಸ್ವಾತಂತ್ರ್ಯ ಇಂಥ ಇಲ್ಲ ಅಂತ ಕೊಡ್ತಾರೆ. ಸೂತ್ರದಲ್ಲಿ ಹೇಳ್ತಾರೆ ಹೇಗೆ ಅಂದರೆ ಆ ಚಲನವಲನವೂ ಕೂಡ ದೇವರ ಅಷ್ಟೇ ಹೊರತು ನಮ್ಮ ಪಾಡಿಗೆ ನಾವು ಕದಲಿ ಎಲ್ಲ ಮಾಡಿ ಇದು ಒಳ್ಳೆಯದು ಕೆಟ್ಟದು ಅಂತ ನಿರ್ಣಯ ಮಾಡಿಕೊಂಡು ಆ ಪ್ರಕಾರ ಮಾಡುವಂತಹ ಚೂರು ಸ್ವಾತಂತ್ರ್ಯ ನಮಗೆ ಇಲ್ಲ. ಎಷ್ಟು ಅಸ್ವತಂತ್ರ ಜೀವ, ಶುದ್ಧ ಸ್ವತಂತ್ರ. ತಿಳಿಸಿದರೆ ತಿಳಿತಾನೆ, ಮರೆಸಿದರೆ ಮರೆಯುತ್ತಾನೆ, ನಡೆಸಿದರೆ ನಡೆಯುತ್ತಾನೆ, ನಿಲ್ಲಿಸಿದರೆ ನಿಂತು ಬರುತ್ತಾನೆ. ಇಷ್ಟು ಅಸ್ವತಂತ್ರ ಜೀವ. ಇಂಥ ಜೀವನಿಗೆ ಕರ್ತೃತ್ವ ಇದೆ, ಪ್ರಯತ್ನ ಇದೆ. ಅಂದರೆ ಕರ್ತೃತ್ವ ಇದೆ ಪ್ರಯತ್ನ ಇದೆ ಅಂದರೆ ಅರ್ಥ ಏನು ಅಂದರೆ ಕರ್ತೃತ್ವ ಅಂದರೆ ಏನು? ಜ್ಞಾನ ಇಚ್ಛಾ ಪ್ರತಿಮತ್ವ ಕರ್ತೃತ್ವ ಹೌದಾ? ತಿಳ್ಕೊಳ್ಳೋದು, ಇಚ್ಛಾ ಪಡೋದು, ಕ್ರಿಯಾ ಮಾಡೋದು. ಅಂದರೆ ತಿಳ್ಕೊಳ್ಳುವ ಧರ್ಮ, ಇಚ್ಛಾ ಪಡುವ ಧರ್ಮ, ಕ್ರಿಯಾ ಮಾಡುವ ಧರ್ಮ ಹೊಂದಿರುವುದೇ ಕರ್ತೃತ್ವ. ಏನು? ತಿಳ್ಕೊಳ್ಳುವ ಧರ್ಮ ಹೊಂದಿರ್ತೀರಾ, ಇಚ್ಛಾ ಪಡುವ ಧರ್ಮ ಇದೆ, ಕ್ರಿಯಾ ಮಾಡುವ ಧರ್ಮ ಇದೆ. ದೇವರಲ್ಲೂ ಕೂಡ ತಿಳ್ಕೊಳ್ಳುವ ಧರ್ಮ ಇದೆ, ಇಚ್ಛಾ ಪಡುವ ಧರ್ಮ ಇದೆ, ಕ್ರಿಯಾ ಮಾಡುವ ಧರ್ಮ ಇದೆ. ಫ್ಯಾನ್ ಇದೆ, ಕರೆಂಟ್ ಬಂದ್ರೆ ತಿರುಗುತ್ತೆ. ಕರೆಂಟ್ ಬರಲಿಕ್ಕೆ ಮೊದಲು ಫ್ಯಾನ್ ಏನಿದೆ? ತಿರುಗುವ ಧರ್ಮ ಇದೆ, ತಿರುಗುವ ಮೆಕ್ಯಾನಿಸಮ್ ಇದೆ, ಅದಕ್ಕೆ ಕರೆಂಟ್ ಬಂದ ಕೂಡಲೇ ತಿರುಗುತ್ತೆ. ಕರೆಂಟೇ ತಿರುಗಿಸೋದಾದ್ರೆ ಟ್ಯೂಬ್ ಲೈಟ್ ಅನ್ನ ತಿರುಗಿಸ್ಬೇಕು ಕರೆಂಟ್. ಹೌದು ತಾನೆ? ನಾವು ಸಾಮಾನ್ಯವಾಗಿ ಹೇಳೋದೇನು ಅಂದ್ರೆ, ಹಾ ಕರೆಂಟ್ ಏರಿ ತಿರುಗೋದು ತಿರುಗಿಸೋದು ಫ್ಯಾನ್ ಅನ್ನ, ಹೌದಾ? ಫ್ಯಾನ್ ತಿರುಗುತ್ತೆ ಹೇಗೆ? ಕರೆಂಟ್ ಇಂದ. ಅದಕ್ಕೆ ಯಾರು ಅಂದ್ರು ಫ್ಯಾನೇ ತಿರುಗಿಸೋದಾದ್ರೆ, ಕರೆಂಟೇ ತಿರುಗಿಸಾದ್ರೆ ಫ್ಯಾನ್ ಅನ್ನ, ಟ್ಯೂಬ್ ಲೈಟ್ ಅನ್ನು ತಿರುಗಿಸ್ಲಿ. ಕರೆಂಟ್ ಟ್ಯೂಬ್ ಲೈಟ್ ಅನ್ನು ಕೂಡ ತಿರುಗೋದು ಮಾಡ್ಲಿ, ಕರೆಂಟ್ ಎಲ್ಲ ತಿರುಗಿಸೋದು. ಅವಾಗ ಅಂತೀವಿ ಕರೆಂಟು ಯಾವುದರ ಧರ್ಮ ಏನಿದ್ರೆ ಅದು ಹೊರಗೆ ಹಾಕುತ್ತೆ, ಫ್ಯಾನ್ ಅಲ್ಲಿ ತಿರುಗುವ ಧರ್ಮ ಇದೆ ಅದಕ್ಕೆ ತಿರುಗಿಸತ್ತೆ, ಟ್ಯೂಬ್ ಲೈಟ್ ಅಲ್ಲಿ ಬೆಳಗುವ ಧರ್ಮ ಇದೆ ಬೆಳಗಿಸತ್ತೆ. ಹಾಗೆ ನಮ್ಮಲ್ಲಿ ತಿಳುಕೊಳ್ಳುವ ಧರ್ಮ ಇದೆ, ಇಚ್ಛಾ ಪಡುವ ಧರ್ಮ ಇದೆ, ಕ್ರಿಯಾ ಮಾಡುವ ಧರ್ಮ ಇದೆ. ಶಕ್ತಿ ಇಲ್ಲ, ನಾವಾಗಿ ತಿಳ್ಕೊಳ್ಳಾರವು, ನಾವಾಗಿ ಇಚ್ಛಾ ಪಡಲಾರವು, ನಾವಾಗಿ ಕ್ರಿಯಾ ಮಾಡಲಾರವು. ದೇವರಲ್ಲೂ ಕೂಡ ತಿಳ್ಕೊಳ್ಳೋ ಧರ್ಮ ಇದೆ, ಇಚ್ಛಾ ಪಡುವ ಧರ್ಮ ಇದೆ, ಕ್ರಿಯಾ ಮಾಡುವ ಧರ್ಮ ಇದೆ, ಶಕ್ತಿ ಇದೆ. ಅದಕ್ಕೆ ತಾನಾಗಿ ತಿಳ್ಕೊಳ್ಳಬಲ್ಲ, ತಿಳಿಯಬಲ್ಲ, ತಾನಾಗಿ ಇಚ್ಛಾ ಪಡಬಲ್ಲ, ತಾನಾಗಿ ಕ್ರಿಯಾ ಮಾಡಬಲ್ಲ. ನಾವು ಆ ಮೂರು ಧರ್ಮಗಳಿದ್ರೂ ಶಕ್ತಿ ಇಲ್ಲದ್ದರಿಂದ ನಾವಾಗಿ ತಿಳ್ಕೊಳ್ಳಿಕ್ಕೂ ಆಗಲ್ಲ, ಇಚ್ಛಾ ಪಡಲಿಕ್ಕೂ ಆಗಲ್ಲ, ಕ್ರಿಯಾ ಮಾಡಲಿಕ್ಕೂ ಆಗಲ್ಲ. ಹಾಗಾದರೆ ನಮ್ಮದೆಂಥ ಕರ್ತೃತ್ವ? ದೇವರ ಅಧೀನವಾದ ಕರ್ತೃತ್ವ, ಪರ ಅಧೀನ ಕರ್ತೃತ್ವ. ಪರ ಭಗವಂತ ಶ್ರೇಷ್ಠ, ಅವನ ಅಧೀನವಾದ ಕರ್ತೃತ್ವ. ಇದನ್ನು ಚೆನ್ನಾಗಿ ತಿಳ್ಕೋಬೇಕಿದ್ರೆ ಎಲ್ಲ ಗೊಜಲು ಗೊಜಲು ಗೊಲುಗು. ಜನಿವಾರ ತೆಗೀಲಿಕ್ಕೆ ಬಾರದೆ ಕಕ್ಕಂಟು ಹಾಕ್ಕೊಂಡು ಕತ್ತಲೆ ತಂದಿರ್ತಾರೆ, ಸುಲಭ ಜನಿವಾರ ಬಿಡಿಸೋದು. ಎಲ್ಲರೂ ಹಾಕೊಳ್ತಾನೆ ಇರ್ತೀವಿ, ಉತಾಹರಣೆ ಸಲೇ ಅತ್ಯಂತ ಚಟ್ಟಿದ ಆಗ್ತಾ ಇರತ್ತೆ, ಆಚಾರ ಬೇಗ ಬೇಗ ಮಾಡಿಸ್ತಾ ಇರ್ತಾರೆ, ಅದು ಹಾಕೊಂಡು ತರ್ಪಣ ಕೊಟ್ಟು ಅದು ಮಾಡ್ತಾ ಇರ್ಬೇಕಾದ್ರಿಂದ ಆ ತಿಗೋ ಮಳೆಗೆ ಎಲ್ಲರೂ ಕಕ್ಕಂಟು ಹಾಕೊಂಡು ಹೋಗುತ್ತೆ, ಆಚಾರ ಬರ್ತಾ ಇಲ್ಲ. ಹಾಗೆ ಸೋಲು ವಿಚಾರ ನಾವೇ ಗಂಟು ಹಾಕೊಡ್ತೀವಿ. ಏನ್ ಗೊತ್ತಾಯ್ತು ಚೆನ್ನಾಗಿ ಹೇಳಿ ಒಂದ್ಸಲ. ದೇವ ಸ್ವತಂತ್ರ, ನಾವು ದೇವರಲ್ಲಿ ಕರ್ತೃತ್ವ ಇದೆ, ನಮ್ಮಲ್ಲೂ ಕರ್ತೃತ್ವ ಇದೆ. ಕರ್ತೃತ್ವ ಅಂದರೆ ತಿಳಿಯೋ ಧರ್ಮ, ಇಚ್ಛಾ ಪಡುವ ಧರ್ಮ, ಕ್ರಿಯಾ ಮಾಡುವ ಧರ್ಮ. ಇದನ್ನು ಹೊಂದಿರುವುದೇ ಕರ್ತೃತ್ವ ಇವರಲ್ಲೂ ಇದೆ. ಅದನ್ನ ಆಚರಣೆಗೆ ತರಲಿಕ್ಕೆ ಬೇಕಾದ ಶಕ್ತಿ ಸ್ವಾತಂತ್ರ್ಯ ನಮ್ಮಲ್ಲಿಲ್ಲ, ದೇವರಲ್ಲಿದೆ. ಅದಕ್ಕೆ ದೇವರು ತಾನಾಗಿ ತಿಳ್ಕೊಳ್ಳಿಕ್ಕಾಗತ್ತೆ, ತಾನಾಗಿ ಇಚ್ಛಾ ಪಡ್ಲಿಕ್ಕಾಗತ್ತೆ, ತಾನಾಗಿ ಕ್ರಿಯಾ ಮಾಡ್ಲಿಕ್ಕಾಗತ್ತೆ. ನಮಗೆ ಮೂರು ನಾವಾಗಿ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ದೇವ ಏನು ಮಾಡುತ್ತಾನೆ? ಹಾ, ಈಗ ನಮ್ಮಲ್ಲೇ ಈ ತಿಳ್ಕೊಳ್ಳೋದು, ಇಚ್ಛಾ ಪಡೋದು, ಕ್ರಿಯಾ ಮಾಡೋ ಬರಬೇಕಾದ್ರೆ ಏನ್ ಮಾಡಬೇಕು? ಪ್ರೇರಣೆ ಅಂದ್ರೆ ಏನು? ನನ್ನ ಅರ್ಥವಾದ ಸಬ್ಜೆಕ್ಟ್ ಅಂತ ಪ್ರೇರಣೆ ಅಂದ್ರೆ ಯಾರೋ ಇದ್ದಾರೆ ಹೋಗ್ಲಿ ಊಟ ಮಾಡಿ, ಅದು ಪ್ರೇರಣೆ ಆತರವ? ಪ್ರೇರಣೆ ಅಂದ್ರೆ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ದೇವರು ನಮ್ಮೊಳ ಭೂತ ಏನ್ ಮಾಡ್ತಾರೆ? ತಿಳಿಸಿಕೊಡ್ತಾನೆ, ಇಚ್ಛಾ ಪಡಿಸ್ತಾನೆ, ಕ್ರಿಯಾ ಮಾಡಿಸ್ತಾನೆ. ಅದು ಪ್ರೇರಣೆ ಅಂದ್ರೆ ಈ ಪ್ರೇರಣಾ ಶಬ್ದ ಬಹಳ ಇರೋದಿರುತ್ತೆ. ದೇವರೆಲ್ಲ ಪ್ರೇರಣೆ ಮಾಡ್ತಾನೆ, ನಾವೆಲ್ಲ ಮಾಡ್ತೀವಿ ಅಂದ್ರೆ ಏನು ಅಂತ ಅರ್ಥ ಆಗ್ಲಿಲ್ಲ. ಪ್ರೇರಣಾ ಅಂದ್ರೆ ಮಾಡು 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 ಅಂತ ಒಳಗೆ ಹೇಳ್ತಾ ಇರ್ತಾನೆ, ನಾವೆಲ್ಲ ಮಾಡ್ತೀವಿ ಅಂತ ಅಪಾರ್ಥ ಆದೀತು ಆಗಲ್ಲ. ಅವನೇ ತಿಳಿಸ್ತಾನೆ, ಅವನೇ ಇಚ್ಛಾ ಕೊಡಿಸ್ತಾನೆ, ಅವನೇ ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟು ಕದಲಿಸಿ ಮಾಡಿಸ್ತಾನೆ. ಇದು ಕ್ರಿಯಾ ಅಂದ್ರೆ. ಅದು ಬಿಟ್ರೆ ಈ ಹೆಣ್ಮಕ್ಕಳಿಗೆ ಪಾಪ ತಾಯಿ ಹೇಳ್ಕೊಡ್ತಾಳೆ, ತಾನು ಒಂದು ಬಳಿಯ ಕಸವರಿಗೆ ತಗೊಳ್ತಾಳೆ, ಬಳಿತಾಳೆ, ಹೆಣ್ಮಕ್ಳು ಇಡ್ತಾರೆ ನೀನು ಬಳಿ ಅಂದ್ರೆ ಪ್ರೇರಣೆ, ಅವಳು ಬಳಲಿಕ್ಕೆ ಶುರು ಮಾಡ್ತಾಳೆ. ಆ ಥರವ ಅಲ್ಲ, ನಮ್ಮ ಕೈಯಲ್ಲಿ ಒಳಗೆ ತೋರಿ ಮಾಡುತ್ತಾನೆ. ಅಲ್ಲಿ ಎಡವೋ ವಿಷಯ ಯಾವುದು ಅಂದ್ರೆ ತತ್ವ ಸ್ವಾತಂತ್ರ್ಯ. ನಾವು ಶಾಸ್ತ್ರ ಓದಿಲ್ಲ, ದತ್ತ ಸ್ವಾತಂತ್ರ್ಯ ಅಂತ ದಾಸರು ಹೇಳಿದುಕೊಳ್ಳೆ ಅಪಾರ್ಥವೇ ಆಗುತ್ತೆ. ಏನಪ್ಪ ಅರ್ಥ? ದೇವರೇನು ಚೂರು ಸ್ವಾತಂತ್ರ್ಯ ಕೊಟ್ಟ ಅದು ಬಳಸ್ಕೊಂಡು ನಾವಿರ್ತೇವೆ. ಏನಂತ ಅಂದ್ರೆ, ಅದು ಸ್ವಾತಂತ್ರ್ಯ ಕೊಟ್ಟ ಕೂಡಲೇ ನಮ್ಮ ಪಾಡಿಗೆ ನಾವು ತಿರುಗಾಟ ಎಲ್ಲ ಮಾಡಿಕೊಂಡಿರ್ಬೋದು. ದೇವರು ಅದನ್ನು ನೋಡಿ ಶಿಕ್ಷವೋ ರಕ್ಷವೋ ಮಾಡುತ್ತಾನೆ. ತಪ್ಪು ತಿಳವಳಿಕೆ. ಏನದು ದತ್ತ ಸ್ವಾತಂತ್ರ್ಯ ಅಂದರೆ, ದೇವರು ನಮ್ಮಲ್ಲಿ ನಿಂತು ನಮ್ಮ ಕೈಕಾಲು ಹಿಡಿದು ಕದಲಿಸಿ ಎಲ್ಲ ಮಾಡಲಿಕ್ಕೆ ತಾನು ಖರ್ಚು ಮಾಡಿದ ಶಕ್ತಿಯ ಪರ್ಸೆಂಟೇಜ್ ದತ್ತ ಸ್ವಾತಂತ್ರ್ಯ. ಈಗ ಪ್ಯಾರಾಲಿಸಿಸ್ ಪೇಷಂಟ್ ಒಬ್ಬರಿದ್ದಾರಪ್ಪ, ಅವರ ಕೈ ಹಿಡಿದು ನಾನು ಎಲ್ಲ ಮಾಡಿಸ್ಬೇಕು, ಅದಕ್ಕೆ ನನ್ನ ಶಕ್ತಿ ಎಷ್ಟು ಖರ್ಚು ಮಾಡಿದೆ ಅದು ದತ್ತ ಸ್ವಾತಂತ್ರ್ಯ. ಅಷ್ಟೇ, ಇನ್ನೇನು ಇಲ್ಲ. ನಮ್ಮೊಳಗೆ ದೇವರು ನಿಂತು ನಮ್ಮಿಂದ ಕೆಲಸ ಮಾಡಿಸಲಿಕ್ಕೆ ಎಷ್ಟು ಶಕ್ತಿ ಖರ್ಚು ಮಾಡತಾನೋ ಅದನ್ನ ದತ್ತ ಸ್ವಾತಂತ್ರ್ಯ ಅಂದ್ರೆ ಅಷ್ಟೇ ಹೊರತು, ದೇವರೇನು ತನ್ನ ಸ್ವಾತಂತ್ರ್ಯ ತೆಗೆದು ಕತ್ತರಿಸಿ ಮೂರು ಭಾಗ ಮಾಡಿ ನಮಗೆ ಕೊಟ್ಟ, ನಾವು ನುಂಗು ಬಿಟ್ಟು ನಮ್ಮ ಪಾಡಿ ನಾವು ಇರ್ಬೋದು ಅನ್ನೋದು ತಪ್ಪಾದ ತಿಳುವಳಿಕೆ. ಯಾಕೆ ಕೃಷ್ಣ ಕ್ವಶನ್ ಮಾಡ್ತಿದ್ಯಾ ಇಲ್ವಾ? ಅದೇ ಸ್ವಗತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ, ದತ್ತ ಸ್ವಾತಂತ್ರ್ಯ ಅಂತ ಮೂರು ಸಂಧಿಗಳು ಮಾಡಿ. ಅಂದ್ರೆ ದೇವರು ಆತನಲ್ಲಿರುವ ಸ್ವಾತಂತ್ರ್ಯ ಗುಣ ಶಕ್ತಿ ಅದರಲ್ಲಿ ಎಷ್ಟು ತೆಗಿತಾನೆ, ತೆಗೆಯೋದು ಅಂದ್ರೆ ಎಲ್ಲರಲ್ಲಿ ನಿಂತು ಎಷ್ಟು ಖರ್ಚು ಮಾಡುತ್ತಾನೆ, ಈ ಜಗತ್ತನ್ನ ನಡೆಸಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಆತನ ಶಕ್ತಿ. ಅಂದರೆ ಆತನಿಗಿರೋ ಶಕ್ತಿಯಲ್ಲಿ ಸಾಸಿವೆ ಕಾಳಷ್ಟು ಪದ ತೆಗೆದರೆ ಸಾಸಿವೆ ಕಾಳಷ್ಟಿನಲ್ಲಿ ಸಾವಿರ ಭಾಗವೂ ಇಲ್ಲ. ಇನ್ನ ಕಡಿಮೆ ಎಷ್ಟು? ಬ್ರಹ್ಮದೇವರು ಮೊದಲುಕೊಂಡು ಎಲ್ಲರಿಗೆ ತನ್ನ ಶಕ್ತಿಯನ್ನು ಖರ್ಚು ಮಾಡಿದ್ದು ಎಲ್ಲ ಸೇರಿಕೊಂಡ್ರೆ ಅಷ್ಟು. ಆ ಸಾಸಿವೆ ಕಾಳಿನಲ್ಲಿ ಪರ್ಸೆಂಟೇಜ್ ಇದೆ, ಅದರಲ್ಲಿ ಬ್ರಹ್ಮದೇವರಿಗೆ ಎಷ್ಟು ಪರ್ಸೆಂಟು. ಇಲ್ಲದಿದ್ದರೆ ನಾವೇನು, ದೇವರ ಇಡೀ ಶಕ್ತಿ ಎಷ್ಟಿದೆ ಆ ಇಡೀ ಶಕ್ತಿಯಲ್ಲಿ ಇಷ್ಟು ಪರ್ಸೆಂಟೇಜ್ ಬ್ರಹ್ಮದೇವರಿಗೆ, ಇಷ್ಟು ನಮಗೆ ಕೊಟ್ಟ ಅಂದ್ರೆ ಏನಿಲ್ಲ, ನಾವು ಕೃಷ್ಣ ಅರ್ಪಣೆ ಆಗಿಬಿಡ್ತೀವಿ. ಅದಕ್ಕೆ ಆತನ ತಾಕತ್ತೆಲ್ಲ ಸರ್ವ ಸ್ವಾತಂತ್ರ್ಯ, ಅದರಲ್ಲಿ ಚೂರು ನಮಗಾಗಿ ಖರ್ಚು ಮಾಡಿದ್ದು ದತ್ತ ಸ್ವಾತಂತ್ರ್ಯ. ಆತನಿಗೆ ನಮಗೆ ಖರ್ಚು ಮಾಡಿ ಉಳದದ್ದಷ್ಟು ಸ್ವಗತ ಸ್ವಾತಂತ್ರ್ಯ ಅಷ್ಟೇ. ಎ ಮೈನಸ್ ಬಿ ಇಕ್ವಲ್ ಟು ಸಿ. ಇಲ್ಲ ಪೂರ್ಣ ನಮಗೊತ್ತಾಗಲಿಕ್ಕೆ ಎಷ್ಟು ಖರ್ಚು ಮಾಡಿದ ಅವರವರ ಯೋಗ್ಯತೆ ಅನುಸಾರ ಕೊಡ್ತಾರೆ. ಅವನು ಎಷ್ಟು ಶಕ್ತಿ ಪ್ರಕಟ ಮಾಡಬೇಕು ಅಂದುಕೊಂಡು ಅದರಲ್ಲಿ ಚೂರು ಭಾಗ. ಹಾಗಾದರೆ ಮೊದಲನೆಯ ಅಭಿಮಾನ ಯಾವುದು? ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ. ಇವಾಗೆಲ್ಲ ಗೊತ್ತಾಯ್ತು ಚೆನ್ನಾಗಿ. ಏನಂತ, ನಮ್ಮೊಳಗೆ ದೇವರು ನಿಂತು ಅವನೇ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಎಲ್ಲ ಕೆಲಸ ಮಾಡಿ ಮಾಡಿಸ್ತಾನೆ. ಅವನಿಲ್ಲದಿದ್ದರೆ ನಾವು ಉಸಿರಾಟವೂ ಆಗಲ್ಲ. ಎಲ್ಲ ಕಾರ್ಯ ಮಾಡಿಸಲಿಕ್ಕೆ ನಮ್ಮಲ್ಲಿ ಎಷ್ಟು ಶಕ್ತಿ ಖರ್ಚು ಮಾಡತಾನೋ ಅದನ್ನೇ ದತ್ತ ಸ್ವಾತಂತ್ರ್ಯ ಅಂದರು. ಹಾಗಾದರೆ ದೇವರಿಲ್ಲದ್ರೆ ಏನು ಕೆಲಸ ಆಗಲ್ಲ, ಆದರೂ ಅದು ಪುರಾಣಕ್ಕೆ ಮಾತ್ರ ಸೀಮಿತ, ಮನೆಗೆ ಹೋಗಿಕೊಳ್ಳಿ ತಲೆಗೆ ಬರಲ್ಲ. ಏನು ಬರುತ್ತೆ? ನಾ ಮಾಡಿದೆ, ನಾ ಮಾಡಿದೆ, ನಾ ಮಾಡಿದೆ. ಹೇಗೆ ಮಾಡಿದ್ಯಾ? ನಾನೇ
ಮಾಡಿದೆ.
ಯಾರೀ ಪಂಚಾಮೃತ ಮಾಡಿಸಿದ್ದು? ನಿಮ್ಮ ಹೆಸರು ನೂರು ಲೀಟರ್. ಅದು ಅವ್ರು ತಪ್ಪು ಬಿತ್ತು. ರಾಮರಾಯರು ಅಂದ್ರೆ ರಾಮಕ್ಷೇತ್ರ ಆಯರು ಬಿತ್ತು ಅಂದ್ಕೊಂಡು ಜಗಳವೋ ಜಗಳ ಅಲ್ರಿ. ಯಾರೀ ಮಾಡಿಸ್ ನಾವೇ ರೀ ಮಾಡಿಸಿಟ್ಟು ಬೇರೆ ಹೆಸರು ಹಾಕಿದ್ದಾರೆ. ಹೀಗೆ ಪ್ರತಿಯೊಂದರಲ್ಲೂ ಕೂಡ ಸ್ವಾತಂತ್ರ್ಯ, ನಾವು ಮಾಡಿದ್ದು ಸರಿ, ಅವನು ಮಾಡಿಸಿದೆ ಅದು ಹೋಯಿತು, ನಾನೇ ಮಾಡಿದೆ ಎಂಬುದು ಬರ್ತಾ ಇದೆ. ಅದರಿಂದ ಏನಾಗುತ್ತೆ, ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನದಿಂದ ಸಾಕು, ಅದೊಂದಿದ್ದರೆ ಪ್ರಧಾನವಾದ ಹೆಗ್ಗಣ. ನೀವು ಏನೇನು ವಿಶೇಷವಾಗಿ ಸ್ನಾನ ಆಚಮನ ಸಂಘ ಇವೆಲ್ಲ ಮಾಡ್ತೀರಲ್ಲ, ಮಾಡೋ ಕಾಲಕ್ಕೆ ಇದೆಲ್ಲ ನಾನೇ ಮಾಡ್ತಾ ಇದ್ದೇನೆ, ಇದೆಲ್ಲ ನಾನೇ ಮಾಡ್ತಾ ಇದ್ದೇನೆ, ದೇವ್ರ ನಂತರ ಬಂದು ಕೊಡ್ತಾರೆ ಆಚಮನ ನಾನೇ ಮಾಡಬೇಕು, ದೇವ್ರು ಮಾಡಿಸೋದಲ್ಲ, ನನ್ನ ಪ್ರಯತ್ನ ನಾನೇ ಮಾಡಬೇಕು. ಪ್ರಯತ್ನ ಹೌದು ಮಾಡಬೇಕು, ದೇವ್ರು ಮಾಡಿಸಿದ್ರೆ ಅದಲ್ಲ ನಾನೇ ಪ್ರಯತ್ನ, ದೇವ್ರು ಮಾಡಿಸೋದಲ್ಲ. ಕೊಲಕ್ಕೆ ಅಂತಾರೆ ಪ್ರಯತ್ನವೂ ದೇವರೇ ಮಾಡಿಸ್ಬಿಟ್ರೆ ನಾವೇ ಆಗಿರೋದು, ಎಲ್ಲ ಅವನೇ ಮಾಡಿಸ್ಬಿಟ್ರೆ ನಮ್ದೇನಿದೆ ಅಂದ್ರೆ ನಮ್ದೇನಿದೆ ಎಂಬುದರಲ್ಲಿ ಏನೋ ಇದೆ ಅಂತ ಅರ್ಥ. ಅಂದ್ರೆ ದೇವರಿಗಿಲ್ಲದೇನೆ, ದೇವರ ಸಹಾಯವಿಲ್ಲದೇನೆ ಏನಾದರೂ ಚೂರು ಮಾಡಿದರೆ ಅದು ನಮ್ಮದು ಅಂತ ಅರ್ಥ. ಇಲ್ಲ ನಮ್ದಲ್ಲ, ಏನೂ ಇಲ್ಲ ನಮಗೆ ಅಂತ, ಅದೇನೋ ಕಳ್ಕೊಂಡು ಭಾವನೆ. ಎಲ್ಲ ನಮ್ದೇನೆ, ಅವ್ನು ಮಾಡಿಸಿದ್ರೆ ಬರುತ್ತೆ, ಇಲ್ಲದ್ರಿಲ್ಲ. ಅದು ಚೆನ್ನಾಗಿ ತಿಳ್ಕೊಂಡು ಒಂದು ಆಚಮನ ಮಾಡಿದರೆ ಸಾಕು, ಸಾವಿರಾರು ಜನ್ಮಗಳು ಕತ್ತರಿಸಿ ಹೋಗುತ್ತೆ. ಅದಲ್ಲದೆ ನಾನೇ ಮಾಡುತ್ತೇನೆ ಎಂಬುದು ಶ್ರೇಷ್ಠ, ನಾನು ಮಾಡುತ್ತೇನೆ, ಎರಡೂ ಇರುತ್ತಲ್ಲ. ನಂದೊಂದು ಚೂರು ಪ್ರಯತ್ನ ಇದೆ, ದೇವರಿಲ್ಲದ ಪ್ರಯತ್ನ, ದೇವರು ಮಾಡಿಸದ ನಂದೇ ಪ್ರಯತ್ನ. ಆ ಪ್ರಯತ್ನದಿಂದ ನಾನು ಆಚರಣೆ ಮಾಡ್ತಾ ಇದ್ದೇನೆ. ಮಿಕ್ಕದ್ದೆಲ್ಲ ಪರ್ಸೆಂಟೇಜ್ ದೇವರದ್ದಿರಲಿ, ಚೂರು ನಂದೇ ಇದೆ, ಅದು ದೇವರು ಮಾಡಿಸಲ್ಲ, ನಂದೇ ಪ್ರಯತ್ನ. ಅಂದ್ರೆ ಆ ಪ್ರಯತ್ನ ದೇವರು ಮಾಡಿಸ್ಬೇಕಾಗಿಲ್ಲ, ನಾನೇ ಮಾಡ್ತೇನೆ ಅಂತ ಯಾರ ತಲೆಯಲ್ಲಿ ಇದ್ದುಕೊಂಡು ಒಂದು ಆಚಮನ ಮಾಡಿದರೆ ಸಾಕು, ಅಸಂಖ್ಯಾತ ಜನ್ಮಗಳು ಮುಂದೆ ಬೀಳುತ್ತೆ. ಜನ್ಮಗಳು ಕಳ್ಕೋಬೇಕು ಅಂತ ಬಂದವರಿಗೆ ಜನ್ಮಗಳ ಸರಪಳಿ ಬಂದು ಬೀಳ್ತಾ ಇರುತ್ತೆ. ಯಾಕಿಷ್ಟು ಒತ್ತು ಅಂತ ಹೇಳ್ತೀರಾ, ನಮ್ಮ ಸಾಧನೆ ಹೇಗಾಗ್ತಾ ಇದೆ ನೋಡಿ ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ಉಪವಾಸ ವನವಾಸ ಸ್ನಾನ ರೀತಿ ಬೇಕಾದ ಸಾಧನೆ ಎಲ್ಲ ಮಾಡಿಬಿಡ್ತಾ ಇರ್ತೀವಲ್ಲ, ಒಳಗೆ ಹೆಗ್ಗಡ ಕೂತಿದ್ಯಾ ಇಲ್ವಾ ನೋಡಿ. ನಾನು 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 ಅಂತ ಕೂತಿದೆ, ನಾನೊಂದು ಚೂರು ಅನ್ನೋದು ಕೂಡ ಕೂತಿರುತ್ತೆ ನೋಡಿ ಅಲ್ವಾ. ಸಾಮಾನ್ಯವಾಗಿ ನೀವು ಮನಮುಟ್ಟಿ ಹೇಳಿಮ್ಮ ಅಲ್ವಾ, ಪ್ರಯತ್ನ ಅದು ನಾವೇ ಮಾಡೋದು, ದೇವರ ಮಾಡಿಸ್ತಾರೆ ಇಲ್ಲ, ನಮ್ದು ನಾವು ಮಾಡಬೇಕು. ಆ ನಮ್ದು ನಾವು ಮಾಡಬೇಕು ಎಂಬುವ ಅಪಾರ್ಥವೇ ಎಲ್ಲದಕ್ಕೂ ಮೂಲ. ಆದ ಕಾರಣ ಇದು ಮೊದಲು ಹೋಗದೆ ಅದು ನಮ್ಮಲ್ಲಿ ಓದಿದೆ. ಇನ್ನ ಭೋಕ್ತೃತ್ವ ಫಲಭೋಕ್ತೃತ್ವ ಸ್ವಾತಂತ್ರ್ಯ ಅಭಿಮಾನ, ಏನಾದರೂ ಸೇವಾ ಸೂತ್ರ ಎಲ್ಲ ಮಾಡಿದ್ರು, ಏನಾದ ಕಾರ್ಯ ಮಾಡಿದ್ರು ಫಲ ಬಂತು, ಅದನ್ನು ಪಡೆಯುವ ತಾಕತ್ತು ನನಗಿದೆ, ಉಣ್ಣುವ ತಾಕತ್ತು ನನಗಿದೆ, ನಾನೇ ಎಲ್ಲವನ್ನ ಉಣಬಲ್ಲ, ದೇವರು ಉಣಿಸಬೇಕಾಗಿಲ್ಲ ನನಗೆ, ಫಲ ಉಣ್ಲಿಕ್ಕೆ ದೇವರು ಬೇಕಾಗಿಲ್ಲ, ನಾನೇ ಸೆಲ್ಫ್ ಕ್ಯಾಪಬಲ್, ಎಲ್ಲ ಮಾಡ್ಲಿಕ್ಕಾಗ. ಇನ್ನ ಕಾರಕ ಮುಖ್ಯ ಸ್ವಾಮಿ ಅಭಿಮಾನ, ಇಂದ್ರಿಯಗಳ ಮೇಲೆ ನನಗೇ ಹತೋಟಿ ಇದೆ. ಆ ಮಾತು ಹೇಳಲ್ಲಷ್ಟೇ, ಈ ದೊಡ್ಡ ಮಾತು ಹೇಳಲ್ಲ, ಮಾಮೂಲಾಗೇ ಹೇಳ್ತಾ ಇರ್ತೀವಿ. ಏನೋ ರೀ, ನಿನ್ನೆವರೆಗೂ ನನ್ನ ಕೈ ಕಾಲು ಚೆನ್ನಾಗಿ ಗಟ್ಟಿಮುಟ್ಟೆ ಆಗಿದೆ, ನಾನೇ ಎಲ್ಲ ಮಾಡ್ತಾ ಇದ್ದೆ, ಇವತ್ತಾಗೋ ಕೈ ಬದಲಿಸ್ಲಿಕ್ಕೆ ಆಗ್ತಾ ಇಲ್ಲ, ನಿನ್ನೆ ಕೂಡ ಆಗ್ತಿದ್ದಿಲ್ಲ. ಆ ಸ್ವಾಮಿ ಕದಲಿಸಿದ್ದಕ್ಕೆ ಆಯಿತು, ಅವನು ಕದಲಿಸಿ ನಮ್ಮ ತಲೆಯಲ್ಲಿ ನಾ ಕದಲಿಸಿದೆ ಅಂತ ಕೊಟ್ಟದ್ದಕ್ಕ ಆಯಿತು. ಇವತ್ತು ಅವನು ಕದಲಿಸಲಿಲ್ಲ, ಅದಕ್ಕೆ ನನಗೂ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಇಂದ್ರಿಯಗಳು ಅವನ ಅಧೀನ ಅನ್ನೋದು ಮರೆತು ಹೋಗಿರ್ತೇವೆ. ಆದ್ದರಿಂದ ಇವೆಲ್ಲ ನನ್ನಧೀನ ನನ್ನಧೀನ ಅಂಬ ಅಭಿಮಾನ ಹೋಗಿರುತ್ತೆ. ಇನ್ನ ಇನ್ಯಾವ ಅಂದ್ರೆ ಕ್ರಿಯಾಫಲ ಮುಖ್ಯ ಸ್ವಾಮ್ಯ ಅಭಿಮಾನ, ಏನಾದರೂ ಮಾಡಿದ್ನ ಫಲ ಬರಲೇಬೇಕು, ನಾನೇ ಪಡ್ಕೊಳ್ತೇನೆ, ಏನು ಪರವಾಗಿಲ್ಲ, ಏನಾದರೂ ಕೆಲಸ ಮಾಡಿದರೆ ಅದಕ್ಕೆ ಫಲ ಪಡೆಯುವ ತಾಕತ್ತು ನನಗಿದೆ. ರೂಪಾಯಿ ಇಟ್ಟರೆ 2 ಲಕ್ಷ ರೂಪಾಯಿ ಪ್ರಾಫಿಟ್ ಬರ್ತಿತ್ತು. ತೆಗಿತಾ ಇದ್ದೆ ನಾನು, ಈ ಸಲ ಯಾಕೋ ಎಲ್ಲ ಹೋಗ್ಬಿಡ್ತು. ಅಂದ್ರೆ ಪ್ರತಿ ಸಲನೂ ನಾನೇ ಪಡೀತಾ ಇದ್ದೆ ಫಲ, ಅದಕ್ಕೆ ಯಾರು ದೇವರು ಬೇಕಾಗಿಲ್ಲ. ಈ ಸಲ ಯಾಕೋ ಹೋಗಿತ್ತು, ಅದಕ್ಕೆ ಜ್ಯೋತಿಷ್ಕರ ಬರ ದೇವರು ಅಂತ ಹೇಳಿದ್ರು. ಅವಾಗ ಹೋಗಕ್ಕೆ ಹೇಳ್ತಾರೆ, ಸ್ವಾಮಿಯೇ ಮಾಡಿಸೋದು, ಸ್ವಾಮಿಯೇ ಫಲ ಕೊಡಿಸೋದು, ಒಗ್ಗರಣೆ ನಾನೇ ಪಡ್ಕೊಂಡೆ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಇನ್ನ ಇಷ್ಟೆಲ್ಲ ಅಭಿಮಾನಗಳು ಹುಟ್ಟಿದ ಮೇಲೆ ಇನ್ನೊಂದು ಬರ್ತಾ ಇದೆ, ಸುಖ ದುಃಖ. ಹೊರಗಿನ ಸುಖ, ಹೊರಗಿನ ದುಃಖ ಎರಡೂ ಕೂಡ ಹೇಳ್ತಾರೆ. ಹಲ್ಲು ಮುರುಕೊಳ್ಳಿಕ್ಕೆ ಯಾವ ಕಲ್ಲಾದ್ರೇನು? ದೇವರ ನೆನಪನ್ನ ಕೆಡಿಸಲಿಕ್ಕೆ, ದೇವರ ನೆನಪನ್ನ ಹಾಳು ಮಾಡಲಿಕ್ಕೆ ಸುಖ ಆದರೇನು, ದುಃಖ ಆದರೇನು? ಎರಡೂ ಕಲ್ಲುಗಳು ಹಾಳು ಮಾಡುತ್ತೆ. ಆದರೆ ಎರಡೂ ಶತ್ರುಗಳಿದ್ದಾಗ, ಇಬ್ಬರು ಶತ್ರುಗಳು, ಇಬ್ಬರೂ ನಮ್ಮ ನಡುವಿಕೆ ನೋಡ್ತಾರೆ. ನಾವು ದೊಡ್ಡತನದಿಂದ ಇವು ನನ್ನ ಫ್ರೆಂಡು ಅವನೊಂದು ದ್ವೇಷ ಅಂತ ತಿಳ್ಕೊಂಡ್ರೆ ಹೇಗಿರುತ್ತೋ ಹಾಗೆ ಸುಖ ದುಃಖ ಎರಡರಲ್ಲೂ ಕೂಡ ಎರಡೂ ನನಗೆ ದ್ವೇಷಗಳೇ. ಯಾಕೆ? ಭಗವಂತನ ನೆನಪು ಬರ್ಲಿಕ್ಕೆ ಅಡ್ಡಿ ಮಾಡುತ್ತೆ. ಆದ ಕಾರಣ ಎರಡೂ ದ್ವೇಷ ಮಾಡಬೇಕಾಗಿದ್ದೆ, ಹಾಗೆ ಮಾಡಲಿಲ್ಲ. ಸುಖದ ಮೇಲೆ ಅಭಿಮಾನ, ಸುಖ ಕೊಡುವ ವಸ್ತುಗಳ ಮೇಲೆ ಅಭಿಮಾನ, ದುಃಖದ ಮೇಲೆ ದ್ವೇಷ, ದುಃಖ ಕೊಡುವ ವಸ್ತುಗಳ ಮೇಲೆ ದ್ವೇಷ, ಎರಡು ರಾಗ ದ್ವೇಷಗಳು ಅಂತ ಹೇಳಿದರು. ಒಟ್ಟಾರೆ ಇವೆಲ್ಲವೂ ಸೇರಿಕೊಂಡು ಏನಾಗುತ್ತೆ ಅಂದ್ರೆ ಹೇಳ್ತಾ ಇದ್ದಾರೆ, ರಾಗ ದ್ವೇಷಗಳಿಂದ ಕೂಡಿಕೊಂಡು ನಾವು ಈ ಶರೀರ ಮೊದಲುಕೊಂಡು ಎಲ್ಲಾ ಶರೀರಗಳ ಬಂಧನ ಹೋಗಬೇಕು ಅಂತ ಪ್ರಯತ್ನ ಪಡೋದು ಹೇಗೆ ಅಂದ್ರೆ, ಜ್ಞಾನ ಕರ್ಮ ಲಕ್ಷಣ ಎಂ ವ್ಯಾಪಾರ ಆರಭತೆ. ಜ್ಞಾನ ಕರ್ಮ ಲಕ್ಷಣ, ಇವಾಗ ನೀವು ಮಾಡ್ತಾ ಇದ್ದ ಜ್ಞಾನ ಅಂದ್ರೆ ಜ್ಞಾನ ಪಡ್ಕೊಳ್ತಾ ಇದ್ದೀರಾ, ಆದಮೇಲೆ ಕರ್ಮ ಒಳ್ಳೆ ಅನುಷ್ಠಾನಗಳು ಮಾಡ್ತಾ ಬರ್ತೀರಾ. ಈ ಶುರುವಾಗಿ ಮಾಡೋದು ಹೇಗೆ? ಇದು ಬುಡದಲ್ಲಿ ಇಟ್ಟುಕೊಂಡೆ, ರಾಗ ದ್ವೇಷಗಳು ಅಭಿಮಾನಗಳು ಬುಡದಲ್ಲಿ ಇಟ್ಟುಕೊಂಡೆ ಸಾಧನೆ ಶುರು ಮಾಡುತ್ತೇವೆ. ಅದನ್ನು ಹೇಳ್ತಾರೆ, ಬಂಧಕ ನಿವೃತ್ತಯೇ ಸ್ನಾನ ಮಾಡ್ತೀರಾ, ಸಂಧ್ಯಾ ಧ್ಯಾನ ಮಾಡಿಲ್ಲ, ಅದು ಕೂಡ ಮಾಡಿ, ಸ್ನಾನ ಸಂಧ್ಯಾ ಧ್ಯಾನ ವ್ಯಾಖ್ಯಾನ ಅರ್ಚನ ವ್ಯಾಖ್ಯಾನ ನಮ್ಗೆ ಹೋಗನೆ ಕೊಟ್ಟರು, ಅರ್ಚನ ಎಲ್ಲರೂ ಸೇರಿ ಸಾಮೂಹಿಕ ಸತ್ಯನಾರಾಯಣ ಪೂಜಾ, ದೇವರ ತಲೆ ಮೇಲೆ 3 ಕೆಜಿ ಹೂವು ಹಾಕಿ ಮಾಡ್ತೀವಲ್ಲ ಅದನ್ನ ಹೇಳ್ತಾರೆ ಅರ್ಚನಾ ಅಂತ ಕರೆಯದೆ. ತತ್ ಸರ್ವಮಪಿ ಅದೆಲ್ಲವೂ ಕೂಡ ಯಾವುದಕ್ಕೆ ಕಾರಣ ಆಗುತ್ತೆ? ಈ ಒಳಗೆ ಹೆಗ್ಗಣಗಳಿದ್ರೆ, ನಾನು ನಂದು ಅಂತೆಲ್ಲ ಕೂತ್ಕೊಂಡಿದ್ರೆ, ಅಸಂಖ್ಯಾತ ಶರೀರ ಇಂದ್ರಿಯ ವಿಷಯ ಅಪಾದಕಮೇಲ ಹೋದ್ರೆ, ಚೂರು ಒಂದು ಜನ್ಮ ಕಳ್ಕೊಂಡು ಒಳ್ಳೆ ಸಾಧನೆ ಮಾಡ್ಕೋಬೇಕು ಅಂತ ಹೊರಟದ್ದು ಮಾಡಿದ್ದೇನು, ಸಾವಿರಾರು ಜನ್ಮಗಳು ಬರುವಂತೆ ಮಾಡಿದ್ದೆ, ಮತ್ತೆ ಇದನ್ನ ಸಾಧನೆ ಅನ್ನಬೇಕಾ? ಮತ್ತೆ ಹಾಗಾದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಏನು ಮಾಡುತ್ತೀರೋ, ಯತಃ ಬಂಧಕ ನಿವೃತ್ತಯೇ ಕ್ರಿಯಮಾಣ ಸಾಧನ ಜಾತಮಿ, ಬಂಧನ ನಿವೃತ್ತಿಗೆ ಮಾಡತಕ್ಕಂತಹ ನಿಮ್ಮ ಸಾಧನದ ಗುಂಪು, ಅದು 33 ಅಪೂಪಗಳು ವಾಯನಗಳು ಕಷ್ಟಪಡ್ತೀವಲ್ಲ, ಎಷ್ಟು ಕಷ್ಟ ನೋಡಿ, ಮನೆಯಲ್ಲಿ ಕಷ್ಟ ಪಟ್ಟು ಪಟ್ಟು ಬೆವರು ಸುರಿಸಿ ಸುರಿಸಿ ದುಡ್ಡು ಸಂಪಾದನೆ ಮಾಡ್ತಾರೆ. ಮತ್ತೆ ನಾವು ಮತ್ತು ಗಾಂಧಿ ಬಜಾರ್ಗೋ ಯಾವ ಬಜಾರ್ಗೋ ಹೋಗಿ ಆ ಎಲ್ಲ ವಾಹನಗಳು ಹಾಗು ಇದು ಆ ಸೆಲೆಕ್ಷನ್ ಮಾಡಿಕೊಂಡು ಜಾಕೆಟ್ ಪೀಸುಗಳು ವಸ್ತ್ರಗಳು ಮಾಡಿ ಮಾಡಿ ಎಲ್ಲ ಬೆವರು ಸುರಿಸಿ ಮನೆಗೆ ಬಂದು ಸೆಟ್ ಮಾಡಿಕೊಂಡು ಎಲ್ಲ ಕರ್ಮಕಾಂಡ ನಡೀತಾ ಇದೆ, ಬೇಕಾದ ಕರ್ಮಕಾಂಡ. ಅದರಲ್ಲಿ ಉಪವಾಸ, ಅದರಲ್ಲಿ ಸುಸ್ತು, ಶುಗರ್ ಡೌನ್ ಆಗ್ತಾ ಇರುತ್ತೆ, ಇಷ್ಟೆಲ್ಲ ಆದಾಯಗಳು ಕೂಡ ಮಾಡಿ ಕೊನೆಗೆ ಏನು ಅಮ್ಮ ಎಷ್ಟು ಸಾಧನೆ ಆಯಿತು ಅಂತ ಸುಸ್ತಾಗಿ ಕೊಡ್ತೀವಲ್ಲ ಅವಾಗ ಕೇಳ್ತಾರೆ, ಏನ್ ಮಾಡಿದ್ಯ ನೋಡಿದ್ಯಾ, ಎಷ್ಟು ಮಾಡಿದ್ರೆ ಹೀಗೆ ಇರ್ತದೆ ಅಪೂಪಗಳು ಕೂತುಗಳೇ ತೂತು ಅಲ್ವಾ? ವಾಯನದಾನ ಕೊಟ್ಟಿದ್ದೇ ಕೊಟ್ಟಿತ್ತು, ತೀರ್ಥಯಾತ್ರೆ ಮಾಡಿದ್ದೇ ಮಾಡಿದ್ದು, ಮೈಯೆಲ್ಲ ಸವರು ಹೋಗುವಾಗ ಏನು ಬದರಿಯಾತ್ರೆ ಕೂಡ ಮಾಡ್ಕೊಂಡು ಹೋಗಿದೆ, ನಡ್ಕೊಂಡು ಹೋಗಿದೆ. ಹೋಗ್ತೀರಾ? ಕಾರೆಲ್ಲ ಸೌದ ಹೋಗಿತ್ತು, ಅದು ಜೋಶಿ ಮಟ್ಟದ ಬಹಳ ಹೆಚ್ಚು, ಅದೇ ಇಲ್ಲ. ಹೌದು, ಇಲ್ಲೆಲ್ಲ ಮಾಡಿದ್ದೀರ, ಇವೆಲ್ಲ ಕೂಡ ಸಾಧನ ಅಲ್ಲ, ಮಾಡಬೇಡಿ ಅಂತ ಯಾರು ಹೇಳಿ ಕೊಟ್ಟಿಲ್ಲ, ಎಲ್ಲ ಸಾಧನೆಗಳೇ. ಆದರೆ ಒಳಗೆ ಹೆಗ್ಗಣ ಕೂಗಿದ ಯಾರು ಇಲ್ಲವಾ? ಇಲ್ಲಿ ದೇವರು ಮಾಡಿಸಿದವೇ ನಾನು ಮಾಡಿದೆ ಎಂಬುದು ತಪ್ಪಿಲ್ಲ ರೀ, ಯಾರು ಬೇಡಂತಲ್ಲ, ದೇವರನ್ನೇ ಮರುತು ಹೇಳ್ತಿರುವಲ್ಲ ನಾನು ಅಂತ, ಅದೊಂದಿದ್ರೆ ಸಾಕು. ಈ ಸಾಧನೆಯಲ್ಲ ಕಳೆದು ತಳ್ಳಲಿಕ್ಕೆ ಸಾಧನೆ ಆಗುತ್ತೆ, ಮೇಲೆ ತರ್ಕೊಂಡು ಹೋಗ್ಲಿಕ್ಕಲ್ಲ. ಅಲ್ಲೇನು ನೀವು ಸಾಧನೆ ಮಾಡೋಕ್ಕೆ ವಾಯುದಾನಕ್ಕೆ ಎಲ್ಲ ಪಟ್ಟಿ ಕೊಟ್ಟಿರ್ತಾರಲ್ಲ, ಆಚಾರ ಹೇಳಿರ್ತಾರೆ ಇಷ್ಟು ವಾಯನೆ ಕೊಟ್ಟರೆ ಇಷ್ಟು ಫಲ, ಇಷ್ಟು ಇಷ್ಟು ಫಲ, ಇಷ್ಟು ಫಲ, ಯಾವ್ದು ಬರಲ್ಲ, ರಿವರ್ಸ್ ಆಗಿರುತ್ತೆ. ಯಾಕೆ ನಾನು ಹಾಗಾದ್ರೆ ಏನ್ ಮಾಡಬೇಕು ಅಂತ ಹೇಳ್ತಾರೆ, ದೇವರ ಕಾಲ್ಗಡಿಯಬೇಕು. ತದೇವಂ ಶ್ರೀಪತಿ ಹರಿದೇವ, ನಮ್ಮೊಳಗಿರುವ ಸ್ವಾಮಿಯೇನೇ ನಮ್ಮ ಆರು ಅಜ್ಞಾನಗಳನ್ನ ನೆಪವಾಗಿಟ್ಟುಕೊಂಡು ಆರು ಅಭಿಮಾನಗಳನ್ನ ಹುಟ್ಟಿಸಿ ಮತ್ತು ರಾಗದ್ವೇಷಗಳನ್ನ ಹುಟ್ಟಿಸಿ ಅದರ ಮೂಲಕ ಸಾಧನೆ ಅಂತ ಹೆಸರಿಟ್ಟುಕೊಂಡ ಇದನ್ನೆಲ್ಲ ಮಾಡಿಸಿ ಅದರ ಮೂಲಕ ಏನು ಮಾಡುತ್ತಾರೆ, ನವೀನ ಶರೀರಾದಿ ದಾನದ್ವಾರ ಬದ್ಧನಾಗಿ ಕಟ್ಟಿ ಹಾಕಿ ಬಿಡ್ತಾ ಇದ್ದಾನೆ. ಸಾಧನೆ ಅಂತ ಗೊತ್ತಿಲ್ಲದವರಿಗೆ ನಾನಾ ಕರ್ಮಗಳು ಮಾಡಿಸಿ ಕಟ್ಟಿ ಹಾಕ್ತಾ ಇದ್ದಾನೆ, ನಾನು ನಾನು ಅಂತಲೇನೆ. ಸಾಧನೆ ಅಂತ ಹೊರಟ ನಮಗೂ ಕೂಡ ಈ ಸಾಧನೆ ಹೆಸರು ಹೇಳಿ ಒಳಗೆ ನಾನು ನಾನು ಅನ್ನೋದು ಕೊಟ್ಟು ಕಟ್ಟಿ ಹಾಕ್ತಾ ಇದ್ದಾನೆ. ಬತ್ತದ್ದು ಬಿಡಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವನ ಪಾದ ಹಿಡಿಯಬೇಕು, ಅವಾಗ ಅವನೇನ್ ಮಾಡುತ್ತಾನೆ ಅಂದ್ರೆ ಏಳು ಅಜ್ಞಾನಗಳು ಏಳು ಅಭಿಮಾನಗಳು ಬಂತಲ್ಲ, ಏಳು ಅಭಿಮಾನಗಳ ನಾನಾ ರೀತಿ ಪಾಪಗಳು ಬರ್ತಾ ಇವೆ. ಈಗ ಗಿಡ ಚೆನ್ನಾಗಿ ಬೆಳೆದಿದೆ, ತೊಂಗೆಗಳು ಸಾವಿರಾರು ಬಂದಿವೆ, ಅದಕ್ಕೆ ನಾನಾ ಪುಷ್ಪ ಎಲ್ಲ ಬಳ್ಳಿಗಳು ಎಲ್ಲ ಬರ್ತಾ ಇವೆ. ಇದನ್ನೆಲ್ಲ ವಿಷದ ಬಳ್ಳಿ, ಗಿಡವೇ ವಿಷದ ಗಿಡ. ತೆಗೆದು ಬಿಡಬೇಕು ಅಂದ್ರೆ ಯಾರಾದರೂ ಒಂದೊಂದು ಹೂವು ಕಿತ್ತಾ ಕೊಡ್ತಾರ, ಏನ್ ಮಾಡ್ತಾರೆ, ಬುಡಕ್ಕೆ ಹಾಕಿದರೆ ಗಿಡವೇ ಬಿದ್ದೋಗುತ್ತೆ. ಬುಡ ಯಾವುದು ಅಂತ ಹೇಳ್ತಾರೆ, ಯಾವುದು ಹೇಳಿ, ನಾನೇ ಅಂತ ಸ್ವಾತಂತ್ರ್ಯ ನಮ್ಮಲ್ಲಿ ಆರೋಪ ಮಾಡಿಕೊಳ್ತಾ ಇರ್ತೀವಲ್ಲ, ನಾನೇ ನಾನೇ ಅಂತ. ಅದಕ್ಕೆ ರಿವರ್ಸ್ ಆದ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏನದು ಅಂದ್ರೆ ಶ್ರೀಪತಿ ಹರಿಹಿ ಶರೀರ ಇಂದ್ರಿಯ ವಿಷಯ ಮನಸಾಂ ಮುಖ್ಯ ಸ್ವಾಮಿ. ಇಷ್ಟು ಪ್ರಧಾನ ಮಂತ್ರ, ದೇವ ಸ್ವತಂತ್ರ ನಾನ ಸ್ವತಂತ್ರ, ಇದು ಸದಾ ನೆನಪಿರಬೇಕು. ನನ್ನ ಸುತ್ತಿರುವ ಪದಾರ್ಥಗಳು ದೇವರಧೀನ, ನನ್ನ ಸುತ್ತಿರುವ ವ್ಯಕ್ತಿಗಳು ದೇವರಧೀನ, ನಾನೇ ದೇವರಧೀನ. ಅಂಥ ಕಾಲಕ್ಕೆ ಏನೊಂದು ಕೆಲಸ ಮಾಡ್ತಾ ಇದ್ರು ಇಷ್ಟು ಬರ್ತಾ ಇರ್ಬೇಕು. ಕೃಷ್ಣ ಹೇಳಿಕೊಡ್ತಾನೆ, ತಿಳಿಯಾಗಿ ಹೇಳಿಕೊಡ್ತಾನೆ, ಕರ್ಮಗಳಾಗ್ತಾ ಇಲ್ಲ ನಿಮ್ಮಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡು. ಮಾಡುವ ಕಾಲಕ್ಕೆ ಶ್ರೀಹರಿಯೇ ತತ್ವಾಭಿಮಾನಿಗಳ ಮೂಲಕ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತ ಮಾಡಿಸುವ ದೇವರು ನಿನ್ನಿಂದ ಮಾಡಿಸ್ತಾ ಇರ್ತಾನಲ್ಲ, ಯಾವ್ಯಾವ ಕಾರ್ಯ ಆಗುತ್ತೆ ಆ ಕಾರ್ಯ ಆಗಾಗೆಲ್ಲ ಹರಿಯೇ ನೀನೇ ಮಾಡಿಸ್ತಾ ಇದೆಯಪ್ಪ, ನೀನೇ ಮಾಡಿಸ್ತಾ ಇದೆಯಪ್ಪ. ಇದು ಪ್ರತಿಯೊಂದು ಕಾರ್ಯದಲ್ಲೂ ಕಡ್ಡಾಯವಾಗಿ ನೆನೆಯಬೇಕು. ಇವತ್ತು ಬೆಳಿಗ್ಗೆಲ್ಲ ಮಾಡಿದ್ರ ಸಾಧನೆ, ಏಕಾದಶಿ ಸಾಧನೆ ಮಾಡಿದರಲ್ಲ, ಪ್ರತಿಯೊಂದು ಕರ್ಮದಲ್ಲಿ ಅರೇ ನೀನೇ ಮಾಡಿಸ್ತಾ ಇದೆಯಾ, ನೀನೇ ಮಾಡಿಸ್ತಾ ಇದೆಯಾ, ನೀನೇ ಮಾಡಿಸ್ತಾ ಇದೆಯಾ ಅಂತ. ಆಚಮನ ಸ್ನಾನ ಗುರುಮಂತ್ರ ಎಲ್ಲ ಹಾಗೆ ಮಾಡಿದ್ರ ಯಾಕೆ ಇಲ್ಲಲ್ವಾ? ಒಂದು ಸಲ ಅಂದ್ಕೊಂಡಿದ್ರು ಎಲ್ಲ ದೇವರೇ, ಮತ್ತೆ ಮತ್ತೆ ಇಲ್ಲ
ಖಂಡ.
ಏನಮ್ಮ ಯಾವ್ದಾದ್ರು ಎಲ್ಲ ವಿಷಯದಲ್ಲಿ ಬಾರದೆ ಒಮ್ಮೆ ಬಂದು ಹೋದರೆ ಏನಾಗುತ್ತೆ? ಉಪಯೋಗವಿಲ್ಲ. ನಮ್ಮಲ್ಲಿ ಸಪ್ಲೈಯರ್ ಪಾಟ್ರಿ ಮಸಿ ತರ ಕೊಟ್ಕೊಂಡಿದೆ, ಅದನ್ನ ಒಂದ್ಸಲ ಹೀಗಂದ್ರೆ ಹೋಗುತ್ತಾ? ಏನು ಬರುತ್ತೆ, ಏನ್ ಬರುತ್ತೆ? ಹೇಳ್ಕೊಂಡಿದ್ದಕ್ಕೆ ಚೋರು
ಬರುತ್ತಷ್ಟೇ.
ಇಷ್ಟು ಬರಲ್ಲ. ನಾನು ಮಾಡೋ ಕಾಲಕ್ಕೆ ಏನು ನೆನಪಾಗ್ತಾ ಇಲ್ಲ. ಏನು ಗಂಗೆ ಚಮಣೆ ಜೈವ ಅದು ಇದು ಯಾವ ನೆನಪಾಗ್ತಾ ಇಲ್ಲ. ನೆನಪಾಗ್ಬೇಕಾದ್ರೆ ಏನ್ ಮಾಡಿದ್ರಿ? ಎಲ್ಲಿ ಬಾತ್ರೂಮ್ ಅಲ್ಲೇ ಹಾಕೊಂಡ್ಬಿಡ್ತಲ್ವಾ? ಎಲ್ಲಿ ಯಾರ ಮನೆಯಲ್ಲಿ ಬಾತ್ರೂಮ್ ನೋಡಿದ್ರು ಅದರಲ್ಲಿ ಒಂದು ಪೇಪರು ಸ್ಟಿಕ್ಕರ್ಸ್ ಎಲ್ಲ ಇರುತ್ತೆ. ಮತ್ತಿದ್ಯಾಕೆ ಬೇಡ? ನಿಮಗೆ ಯಾವ ರೀತಿಯಲ್ಲಿ ನೆನಪು ಬರಬೇಕು ಆಗುತ್ತೋ ಆ ಥರ ಎಲ್ಲ ಮಾಡಿಕೊಳ್ಳಿ. ಒಟ್ಟಾರೆ ನೆನಪು ಬರಬೇಕು. ಪ್ರತಿಯೊಂದು ಕರ್ಮ ಆದಾಗ ನಿಮಗೆ ನೆನಪು ಬರ್ತಾ ಇರ್ಬೇಕು. ಹೇ ಸ್ವಾಮಿ, ನೀ ಮಾಡಿಸ್ತಾ ಇದೀಯಾ, ನೀ ಮಾಡಿಸ್ತಾ ಇದೀಯಾ, ನೀ ಮಾಡಿಸ್ತಾ ಇದೀಯಾ, ಬರಬೇಕು ಬರಬೇಕು. ಜೊತೆಗೆ ಇನ್ನೊಂದು ಬರಬೇಕು, ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದಂತೆ ನೀ ಮಾಡಿಸ್ತಾ ಇದೀಯಾ, ನಾನಾಗಿ ಮಾಡಲಿಕ್ಕಾಗಲ್ಲ, ಎರಡು ಎರಡು ಬರ್ತಾ ಬರಬೇಕು. ನೀನಾಗಿ ನೀನೇ ಮಾಡಿಸ್ತಾ ಇದೀಯ ಹರಿಯೇ, ನೀನೇ ಮಾಡ್ತಾ ಇದ್ದಿ ಹರಿಯೇ ಅಲ್ಲ ಮಾಡಿಸ್ತಾ ಇದೀಯ. ಎರಡಕ್ಕೆ ಬಹಳ ವ್ಯತ್ಯಾಸ ಇದೆ. ನೀನೇ ಮಾಡ್ತಾ ಇದೀಯಾ ಹರಿಯಿಂದ ನಾನೇನ್ ಮಾಡ್ತಾ ಇಲ್ಲ ಅಂತ ಅರ್ಥ ಆಗಲ್ಲ. ನೀನೇ ನನ್ನಿಂದ ಮಾಡಿಸ್ತಾ ಇದೀಯಾ ಹರಿಯೇ, ನಾನಾಗಿ ಏನೂ ಮಾಡ್ಲಿಕ್ಕಾಗಲ್ಲ ಮಾಡ್ಲಿಕ್ಕಾಗಲ್ಲ ಮಾಡ್ತಾ ಇಲ್ಲ. ಇದು ಪ್ರತಿಯೊಂದು ಕರ್ಮ ನಡೆಯುವಾಗ ನೆನಪಿಗೆ ಬರಲೇ.
ಸಮರ್ಪಣ ವಿದ್ಯೆ
ಎರಡೂ ಬೇಕೇ ಬೇಕು, ಎರಡೂ ಬೇಕೇ ಬೇಕು. ಎಲ್ಲೆಲ್ಲಿ ಬೇಕೇ ಬೇಕು? ಎಲ್ಲ ಕಡೆ ಬೇಕೇ ಬೇಕು. ಇಷ್ಟು ಒಂದು ನಾಳೆ ನೋಡಿ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು? 4 ಗಂಟೆಗೆ ಹೇಳಬೇಕಪ್ಪ. ಅಲಾರಾಮ್ ಇಟ್ಕೊಳ್ತೀವಿ, ಬಿಟ್ಟುಕೊಂಡು ಬಡದೆ ಮಲಗ್ತೀವಿ ಅಲ್ವಾ? ಹಾಗಲ್ಲದೆ ಅಲಾರಾಮ್ ಅಲ್ಲದೆ ನಾವೇ ಹೇಳಬೇಕು. ಅದಕ್ಕೇನ್ ಮಾಡ್ಬೇಕು ತಿಳ್ಕೊಂಡ್ರೆ ಅರ್ಥ ಆಗ್ಬಿಡುತ್ತೆ ವಿಷಯ. ಹೇಳೋದು ಸರಿಯಾಗಿ ನಾ ಅಂದುಕೊಂಡ ಟೈಮ್ ಹೇಳಬೇಕಾದ್ರೆ ಏನ್ ಮಾಡ್ಬೇಕು
ಹೇಳಿ?
ಹೇಗ್ ಮಾಡ್ಕೋಬೇಕು? ಒಳಗೆ ರುದ್ರದೇವರನ್ನ ಮನೋಮಿ ಮಾಡಿ ರುದ್ರದೇವರನ್ನ ಪ್ರಾರ್ಥನೆ ಮಾಡಿ ಸ್ವಾಮಿ ದಯವಿಟ್ಟು ಚೂರು ಎಬ್ಬಿಸಿ ಅಂತ ಕೇಳಿಕೊಂಡು ಮಲ್ಕೊಳ್ಳಿ. ಇವತ್ತು ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ, ರಾತ್ರಿ 86 ಎದ್ದಿದ್ದಾರೆ, ಬೆಳಿಗ್ಗೆ ಇಳೋದೇ ಕಷ್ಟ ಅಲ್ವಾ? ಗೊತ್ತಾಗುತ್ತೆ, ನೋಡಿದ್ಕೊಳ್ಳೇ ಗೊತ್ತಾಗುತ್ತೆ ಸರಿಯಾಗಿದ್ದಾರೆ. ಅದಕ್ಕೆ ಅಂಥವ್ರು ಕೇಳಿಕೊಂಡು ಮಲ್ಕೊಳ್ಳಿ, ಸರಿಯಾಗಿ ಎಚ್ಚರ ಆಗುತ್ತೆ. ಬೇಕಾದ ಅಲಾರಾಮ್ ಇಟ್ಕೊಳ್ಳಿ, ಅಲಾರಾಮ್ಗೆ 10 ನಿಮಿಷ ಮೊದಲೇ ಬಡದೆ ಬಿಸಿಬಿಡ್ತಾರೆ. ಮಲ್ಕೊಳ್ಳಿಕ್ಕೆ ಬಿಡಲ್ಲ, ಯಾಕೆ ಓಡಿಸ್ತಾರೆ ಬಾತ್ರೂಮ್ಗೆ. ಸರಿಯಾದ ರೀತಿಯಲ್ಲಿ ಕಾರದ ಬೆಲ್ಲೆ ಹೊಡೆಯುತ್ತೆ ನಮಗೆ. ಮಾಮೂಲು ಹಾಗಾದ್ರೆ ಮಲ್ಕೊಂಡ್ರೆ 6 ಗಂಟೆ ಕಾಲ ಹೇಳಲ್ಲ, ಅವತ್ತು ಮಾತ್ರ 3:30 ಹೊಡೆದಿರುತ್ತೆ. 4 ಗಂಟೆಗೆ ಅಲಾರಾಮ್ ಇಡ್ತೀವಿ, ನಾವೇ ಅಲಾರಾಮ್ ಸ್ಟಾಪ್ ಮಾಡಿ ಹೋಗ್ಬಿಡ್ತೀವಿ, ನಿದ್ರೆ ಹೋಗುತ್ತೆ, ಆ ಕೆಲಸ ಶುರುವಾಗುತ್ತೆ. ಅದು ಪ್ರತಿಯೊಂದು ಕೆಲಸದಲ್ಲಿ ಸ್ವಾಮಿ ನೀನ್ ಮಾಡಿಸ್ತಾ ಇದೆಯಾ, ನಾನಾಗಿ ಏನು ಮಾಡ್ತಾ ಇಲ್ಲ ಅನ್ಬೋದು. ಪ್ರತಿಯೊಂದು ಕೆಲಸದಲ್ಲಿ ನಿಮಗೆ ನೆನಪು ಬರಬೇಕಾ, ನೆನಪು ಕೊಡಬೇಕಾದವರು ರುದ್ರದೇವರು. ರುದ್ರ ಅಂತರ್ಗತ ನಾರಸಿಂಹನನ್ನ, ವಾಯುದೇವರ ಅಂತರ್ಯಾಮಿ ನಾರಸಿಂಹನನ್ನ ಪ್ರಾರ್ಥನೆ ಚೂರು ಗಟ್ಟಿಯಾಗಿ ಮಾಡಿ ಕೊಟ್ಟರೆ ಕೊಡು ಬಿಟ್ಟರೆ ಬಿಡು ಅಂತಲ್ಲದೆ ಸ್ವಾಮಿ ಕೊಡಲೇಬೇಕಪ್ಪ, ಉದ್ಧಾರ ಮಾಡಿಕೊಂಡೆ ಸದಾ ಕರ್ಮದಲ್ಲಿ ನೆನೆಯುವಂತೆ ಮಾಡಿ ಮಾಡಿ ಅಂತ ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡಿ ದೋಷವೇ ಎಲ್ಲ ಆಗೋಗಿಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದ್ರೆ ತುಂಬಾ ಕರ್ಮ ಕೊಟ್ಟಿರುತ್ತೆ. ನಿತ್ಯ ನೀವು ಪ್ರಾರ್ಥನೆ ಏನು ದಿನಕ್ಕೆ ಒಪ್ಪಕ್ಕಲ್ಲ, ದಿನಕ್ಕೆ ಒಂದು ಸಲ ಪ್ರಾರ್ಥನೆ ಅಲ್ಲ, ಹೇಗಿರಬೇಕು ಸತತ ನಡೀತಾ ಇರಬೇಕು. ಸತತ ಪ್ರಾರ್ಥನೆ ಸ್ವಾಮಿ ಕೊಡಿ 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 ಕೊಡಿ. ಯಾಕ್ರೀ ಅಕ್ಷರ ಕೇಳಬೇಕು, ಒಂದ್ಸಲ ಕೇಳಿಕೊಳ್ಳೋದಲ್ಲ ಅವರು ಅಂದ್ರೆ ನಮ್ ಪಾಪ ಕೊಟ್ಟಿರುತ್ತಲ್ಲ ಅದನ್ನು ಕಳೀಬೇಕಾದ್ರೆ ಎಷ್ಟು ಪ್ರಾರ್ಥನೆ ನಡೆಯುತ್ತೋ ಅಷ್ಟು ಪಾಪ ಕಳೀತಾರೆ. ಪ್ರಾರ್ಥನೆ ಅನುಗುಣವಾಗಿ ಪಾಪ ಕಳೀತಾರೆ. ಆ ಪಾಪ ಕಳೀತಾ ಬಂದ್ರೆ ನಮ್ಗೆ ತಾನಾಗಿ ನೆನಪಡ್ತಾ ಹೋಗುತ್ತೆ. ಅಲ್ವಾ ಇಷ್ಟು ನೋಡಿ, ಇಲ್ಲಿ ಸ್ವಲ್ಪ ಬರುತ್ತೆ ಸರಿ. ಆ ಪ್ರಾರ್ಥನೆ ಅದು ದೇವರೇ ಮಾಡಿಸ್ಬೇಕಲ್ಲ ಅಂತ ನೀವು ಹೋಗ್ತಾನೆ. ಆ ಪ್ರಾರ್ಥನೆ ನಿಮ್ಮಿಂದ ಮಾಡಿಸೋದು ದೇವರು ಹೇಗೆ ಅಂದರೆ ಗುರುಗಳ ಮೂಲಕ ಹೇಳಿಸ್ತಾನೆ. ನೋಡ್ರಿ ನೀವು ಪ್ರಾರ್ಥನೆ ಮಾಡಬೇಕು ಅಂದಾಗ ಅವಾಗ ದೇವರೇನ್ ಮಾಡ್ತಾನೆ ಅಂದ್ರೆ ನಿಮ್ಮೊಳಗಿರುವ ಬಿಂಬ ಗುರುಗಳು ಹೇಳಿಸಿದ ಮಾತನ್ನ ಗ್ರಹಣ ಮಾಡಿಸಿ ಅಪ್ಪ ನಾ ಪ್ರಾರ್ಥನೆ ಮಾಡಬೇಕು ನಾ ಪ್ರಾರ್ಥನೆ ಮಾಡಬೇಕು ಅಂತ ನಿಮಗೆ ಬುದ್ಧಿ ಕೊಡಿಸಿ ನಿಮ್ಮ ಮೂಲಕ ಪ್ರಾರ್ಥನೆ ಮಾಡಿಸಲಿಕ್ಕೆ ಶುರು ಮಾಡುತ್ತಾನೆ. ಯಾವಾಗ ಹೇಳುವವರಿಗೆ ಇವರಲ್ಲಿ ಈ ಕಾರ್ಯ ನಡೆಯಲಿ, ಎಲ್ಲರೂ ಈ ಅನುಷ್ಠಾನಕ್ಕೆ ಬರಲಿ ಅಂತ ದೇವರು ಬುದ್ಧಿ ಕೊಟ್ಟಿದ್ದರೆ ಆ ಉದ್ದೇಶಪೂರ್ವಕ ಹೇಳುವವರು ನೋಡಿಯಪ್ಪ ಈಗ ಮಾಡಿ ಅಂತ ಹೇಳುವ ಕಾಲಕ್ಕೆ ಅವರ ದೃಷ್ಟಿ ಇವನ ಹೇಳ್ತಾ ಇದ್ದೇನೆ. ರುದ್ರದೇವರನ್ನ ಕೇಳಿಕೊಳ್ಳಿ, ಕೇಳಿಕೊಂಡು ಮಾಡಿಕೊಂಡ್ರೆ ಆಗುತ್ತಪ್ಪ, ಏನು ಎಚ್ಚರ ಆಗುತ್ತೆ, ಹಾಗೆ ಪ್ರತಿಯೊಂದು ಕಾರ್ಯದಲ್ಲೂ ನೆನಪಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ನಾನು ಹೇಳುವಾಗ ಯಾರಿಗೆ ಹೇಳಬೇಕು? ನಿಮಗೆ ಮಾಡಲ್ಲ. ಅದಕ್ಕೆ ಹೇಳ್ತಾರೆ ಹೇಳುವವರ ದೃಷ್ಟಿ ಎಲ್ಲಿರಬೇಕು ಅಂದ್ರೆ ಬೊಂಬೆಗಳಾದ ನಿಮ್ಮಲ್ಲಿ ಇರಬಾರದು. ಯಾರಲ್ಲಿ ನಾನು ಅಪ್ಲಿಕೇಶನ್ ಹಾಕ್ಬೇಕು ಈ ಭೂತವಾದ್ರೆ ನಿಮ್ಮೊಳಗಿರುವ ದೇವರಲ್ಲಿ ನಾನು ಅಪ್ಲಿಕೇಶನ್ ಹೇಗೆ ಹಾಕ್ಬೇಕು ಅಂದ್ರೆ ಇವರಿಂದ ಮಾಡಿಸು ಹರಿಯೇ ಅಂತ ನಾನು ಪ್ರಾರ್ಥನೆ ಮಾಡಿ ನಿಮ್ಮೊಳಗಿರುವ ದೇವರನ್ನ ಕೇಳುತ್ತಾ ಹೇಳಬೇಕು. ಏನಂತ ಮಾಡಿ ಮಾಡಿ ಅಂತಲೇ ಹೇಳಬೇಕು ನಾನು. ಆದರೆ ನನ್ನ ತಲೆಯಲ್ಲಿ ನಿಮ್ಮೊಳಗಿರುವ ದೇವರಲ್ಲಿ ಗುರಿ ಇರಬೇಕು. ಮಾಡಿಸು ಹರಿಯೇ ಮಾಡಿಸು ಹರಿಯೇ ಮಾಡಿಸು ಹರಿಯೇ ಅಂತ ನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಹೊರಡತಾ ಇರಬೇಕು. ಆದರೆ ಮಾಡು ಅಂತ ಹೇಳಬೇಕು. ಯಾರಿಗೆ? ದೇವರಿಗೆ. ನೀ ಮಾಡು, ಅವರಿಂದ ಮಾಡಿಸು ಅಂತ ಹೇಳುವವರು ಗುರು ಸ್ಥಾನದಲ್ಲಿರುವವರು ಹೇಳಿದರೆ ಆವಾಗ ನಮ್ಮಲ್ಲಿರುವ ದೇವರು ಅದನ್ನು ಗ್ರಹಣ ಮಾಡಿಸಿ ನಮಗೆ ಕಾಲ ಕಾಲಕ್ಕೆ ನೆನಪು ಕೊಡ್ತಾ ಹೋಗ್ತಾರೆ. ಅದಕ್ಕೆ ಗುರು ಪಾತ್ರ ಪ್ರಧಾನ ಕೇಳ್ತಾರೆ. ಗುರು ಅಂದ್ರೆ ಯಾರು? ಎದುರಿಗಿರುವಂತಹ ವ್ಯಕ್ತಿಯಲ್ಲಿ ಬಿಂಬಮೂರ್ತಿಯನ್ನು ಚಿಂತನೆ ಮಾಡುತ್ತಾ ಆ ಸ್ವಾಮಿಯ ದೃಷ್ಟಿಯಲ್ಲಿ ಉಪದೇಶ ಇದಿವರಿಗೆ ಕೊಡಿಸು ಇದಿವರಿಗೆ ಕೊಡಿಸುವಂತ ಯಾರು ಹೇಳುತ್ತಾ ಬರ್ತಾರೋ, ಕೊಡಿಸುವಂತ ಡೈರೆಕ್ಟ್ ಆಗಿ ಹೇಳಲ್ಲ, ಮಾಡ್ರಿ ಮಾಡ್ರಿ ಅಂತಾನೆ ಹೇಳ್ತಾರೆ. ಒಳಗೇನೋ ಸ್ವಾಮಿ ಕೊಡಿಸು ಅಂತ ಬರ್ತಾ ಇರುತ್ತೆ. ಅಂಥ ಚಿಂತನೆ ಎಲ್ಲಿ ನಡೆಯುತ್ತೋ ಅಂಥ ಕೂತವರಿಗೆ ತಾನಾಗಿ ಸಾಧನೆ ಕುಡಿದಂತೆ ಬರ್ತಾ ಬರುತ್ತೆ. ಆದ ಕಾರಣ ನೀವಂತೂ ನಾನಂತೂ ಮಾಡೇ ಮಾಡುತ್ತೇನೆ. ನಾನಂತೂ ನಿಮ್ಮ ನೀವು ಕೂತಾಗ ನಿಮ್ಮಲ್ಲಿರುವ ಬಿಂಬಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಸ್ವಾಮಿ ಪಾಪ ಕಷ್ಟಪಟ್ಟು ನಾಲ್ಕರಿಂದ ಐದು ಗಂಟೆವರೆಗೂ ಮನೆಯಲ್ಲಿ ಏನ ಕಷ್ಟವೋ ಸುಖವೋ ಏನಿರುತ್ತೋ ಏನೋ ಎಲ್ಲ ಬಿಟ್ಟು ಬಂದು ಕೊಡುತ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ನಿದ್ದೆ ಮಾಡದೆ ಸಂತೋಷವಾಗಿ ಕೇಳ್ತಾ ಇದ್ದಾರೆ. ಅನುಷ್ಠಾನಕ್ಕೆ ಬಂದ್ರೆ ಚೆನ್ನಾಗಿರುತ್ತಪ್ಪ, ಮತ್ತು ಓಡ್ತಾ ಬರ್ತಾರೆ, ಸಂತೋಷ ಪಡ್ತಾರೆ. ಅದೊಂದು ಕೊಡುಗರಿಯೇ ಅಂತ ಪ್ರಾರ್ಥನೆ ಮಾಡಿಯೇ ನಾನು ಹೇಳ್ತಾ ಇರ್ತೇನೆ. ಒಂದು ನೀವು ಅವರಲ್ಲಿ ಪ್ರಾರ್ಥನೆ ಮಾಡಿ ಸ್ವಾಮಿ ಮಾಡಿಸು ಅಂತ ಹೇಳೋದು ತಡ ನಿಮ್ಗೆ ಶುರು ಆಗುತ್ತೆ. ಅನೇಕ ಜನ ನೋಡ್ತಾ ಇರ್ತೀವಲ್ಲ, ಪ್ರವಚನಕ್ಕೆ ಬಂದವರು ಬಹಳನೇ ಹೇಳ್ತಾ ಇರ್ತಾರೆ, ಆಚಾರ್ಯ ಇವತ್ತು ನಾನು ಏನೇನು ಅಂದ್ರೆ ಹೋಗ್ತಾ ಇದ್ದ ಕೆಲಸ ಅಲ್ಲೆಲ್ಲ ದೇವರ ನೆನಪು ಬಂತು, ನಾನಾಗಿ ನೆನೆಸಿಲ್ಲ ಅವನಾಗಿ ಕೊಟ್ಟ. ಇದು ಅನುಭವದ ಮಾತು, ಎಲ್ಲ ನಿಮಗೂ ಬಂದಿರುತ್ತೆ ನೋಡಿ, ನೀವೇನು ಬರೀ ಕಲ್ಲುಗಳಲ್ಲ, ಅವತ್ತು ನೀವು ಅಂದುಕೊಳ್ಳದೆ ದೇವರ ನೆನಪು ಬಂದಿರುತ್ತ ಬಂದಿಲ್ವಾ? ಬಂದಿರುತ್ತೆ. ನೀವು ಅಂದುಕೊಳ್ಳದೆ ದೇವರ ನೆನಪು ಬಂದಿರುತ್ತ, ಅದು ಕಂಟಿನ್ಯೂಸ್ ಆಗಿ ಇಲ್ಲ, ಬರಬೇಕಾ? ರುದ್ರಾಂತರ್ಗದ ನಾರಸಿಂಹನ ಹೃದಯದಲ್ಲಿ ಹೇಗೆ ಸತತ ನೆನೆಯಬೇಕು, ಹಿಂದೆ ಬೆಳಿಬೇಕು, ಚಿಕ್ಕ ಹುಡುಗರು ಸೈಕಲ್ ಕೊಡಿಸೋದು ಬಿಡ್ತಾರಲ್ಲ ಆ ಥರ ಇವತ್ತಿಂದ ಬಿದ್ದರೆ ಅವರು ನಮಗೆ ಅನುಕ್ರಮ ಮಾಡುತ್ತಾರೆ. ಹಾಗಾದರೆ ಭಗವಂತ ಶರೀರ ಇಂದ್ರಿಯ ಪದಾರ್ಥಗಳು ಸುತ್ತಿರುವ ವ್ಯಕ್ತಿಗಳು ಶರೀರ ಇಂದ್ರಿಯ ಮನಸ್ಸುಗಳಿಗೆ ಪ್ರಧಾನ ನಿಯಾಮಕ. ಏನಂತ ಏನೆಂಬಂತು, ನಾನು ಸ್ವತಂತ್ರ, ದೇವರ ಸ್ವತಂತ್ರ, ನಾನು ಸ್ವತಂತ್ರ, ಇದೊಂದು ಮಂತ್ರ. ಎರಡನೇದು, ಅವನೇ ಎಲ್ಲ ಮಾಡಿ ಮಾಡಿಸ್ತಾ ಇದ್ದಾನೆ, ನಾನಾಗಿ ಏನು ಮಾಡಲಾರೆ. ನೆನಪಿದೆಯಾ? ಮೂರನೇದೇ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು ನನಗೆ, ಸ್ವಲ್ಪ ಮೊದಲು ಸ್ವಲ್ಪ ಕುತ್ತಿಗೆ ಹಿಡಿದಂತೆ ಆಗ್ತಾ ಇತ್ತು. ಎಲ್ಲಿ ಅಂದರೆ ಪದಾರ್ಥಗಳನ್ನು ನೋಡಿದಾಗ ಇದು ದೇವರ ಅಧೀನ ಅಂದರೆ ಅಡ್ಡಿ ಇಲ್ಲ, ಗುರಿ ದೇವರ ಅಧೀನ ಅಂತ ಅನ್ಲಿಕ್ಕೆ ನಮ್ಗೆ ಅಡ್ಡಿ ಇಲ್ಲ, ಚೆನ್ನಾಗಂತೆ. ಅದರ ಅರ್ಥ ತಲೆಗೆ ಬಂದ್ರೆ ಕಷ್ಟ, ಅರ್ಥ ತಲೆಗೆ ಬರೋದು ಅಂದ್ರೆ ದೇವರ ಅಧೀನ ಅಂತ ಅವತ್ತೇ ಗೃಹ ಪ್ರವೇಶ ಮಾಡಿದ್ರು ಉಸಪ್ಪ ಅಂತ ಕೂತು, 70 ಲಕ್ಷವೋ 1.5 ಕೋಟಿಯೋ ಮನೆಯಲ್ಲಿ ಕೂತು ಆಗ ಚಿಂತನೆ, ನಿನ್ನ ಅಧೀನ ಹರಿಯೇ ಈ ಮನೆ ಅಂದ್ರೆ ಅರ್ಥ ಅದು ಹೇಳ್ತೀವಿ, ನಿನ್ನ ಅಧೀನ ಸ್ವಾಮಿ ಅಂತ ಕೊಟ್ಟಿ ಅಂತ ಖುಷಿ, ಯಾವಾಗಾದ್ರೂ ಹೋಗುತ್ತೆ, ಇಷ್ಟು ಕಟ್ಟಿದ ಮನೆ ಯಾವಾಗಾದ್ರೂ ಕೈ ಕೊಡುತ್ತೆ ಅಂತ ಚಿಂತನೆ ಮಾಡುವುದೇ ನಿನ್ನ ಅಧೀನ ಅನ್ನುವುದರ ಅರ್ಥ. ಅದು ಗೊತ್ತಿಲ್ಲ ನಮಗೆ, ನಿನ್ನ ಅಧೀನ ಅಂದ್ರೆ ಏನೋ ಸುಂದರವಾಗಿ ಶಬ್ದ ಅಂತ ಹೇಳ್ತಾ ಇರ್ತೀರಿ. ಇದು ಯಾವಾಗಾದ್ರೂ ಕೈ ಕೊಡುತ್ತೆ, ಒಳ್ಳೆ ಕಾರ್ ತಗೊಂಡು ಕಾರಲ್ಲಿ ಓಡಾಡ್ತಾ ಇದ್ವು, ಇದು ಯಾವಾಗಾದ್ರೂ ಕೈ ಕೊಡುತ್ತೆ, ಬಸ್ಸಲ್ಲೋ ನಡ್ಕೊಂಡು ಹೋಗ್ಬೇಕಾಗುತ್ತೆ, ಯಾವಾಗಾದ್ರೂ ಅನ್ಕೊಳ್ತೀರಾ? ಹಾಗ ಅಲ್ಲ, ಆಲೋಚನೆ ಯಾರಾದ್ರೂ ಕೊಡ್ಲೆ, ಏನ್ರಿ ಎಷ್ಟಾರ ಕಾರು ಹೋಗತ್ತಾ ಅಂದ್ರೆ ನಿಮ್ಮನ್ನ ಬರಬೇಕು, ನಮಗೆ ಏನೋ ತಗೊಂಡ್ವಪ್ಪ, ಒಂದು ನಾ ಬದುಕಿದಷ್ಟು ಕಾಲ ಕಾರಲ್ಲಿ ಓಡಾಡ್ಬೇಕು ಅನ್ಕೊಂತೀವಿ, ಕಾರ್ ಹೋಗತ್ತೆ ಇದೇನ್ ನೀವು ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ, ಹೋದ್ರೆ ಪ್ರಿಪೇರ್ ಆಗಿರ್ಲಿ. ದೇವರ ಅಧೀನ ಶಬ್ದಕ್ಕೆ ಅರ್ಥ ಅದು, ಪದಾರ್ಥಗಳವರಿಗೆ ಇದು ಮಾತ್ರ ಮಾಡ್ತಾ ಬನ್ನಿ, ಮನಸ್ಸು ಅಪೂರ್ಣ ಬರುತ್ತೆ ನಿಮಗೆ. ಮನೆಯಲ್ಲಿ ಏನೇನು ಪದಾರ್ಥ ಒಳ್ಳೆ ನೋಡ್ತೀರಾ, ಬಂಗಾರ ಸರಗಳು ಏನೇನಿರುತ್ತಲ್ಲ ಎಲ್ಲ ಮುಟ್ಟಿ ಮುಟ್ಟಿ ನೋಡ್ತಾ ಇರ್ತೀರಲ್ಲ, ಒಂದ್ಸಲ ಎಲ್ಲ ತೆಗೆದು ಯಾವ ದಿನ ಹಾಕೊಳ್ಳಲ್ಲ ಸೌದು ಹೋಗುತ್ತೆ, ಅದಕ್ಕೆ ಅವಾಗ ಹಾಕ್ತೀವಿ, ಹಾಕ್ಬೇಕು, ಹಾಕಿದ್ರು ಕೂಡ ದಿನ ಆಗ್ಲೂ ಈ ರೇಷ್ಮೆ ಸೀರೆಗಳು ವಸ್ತ್ರಗಳು ಆದಮೇಲೆ ಈ ಆಭರಣಗಳೆಲ್ಲ ಮತ್ತೆ ವಾರಕ್ಕೊಂದ್ಸಾರಿ ದರ್ಶನ ಮಾಡ್ಕೊಂತ ಆಗ್ತದಲ್ಲ, ಪೆಟ್ಟಿಗೆಲ್ಲ ತೆಗೆದು ಟ್ರಂಕ್ ಪೆಟ್ಟಿಗೆ ತೆಗೆದು ಮುಟ್ಟಿ 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 ನೋಡಿ ಸತ್ಯ ರೀ, ಎಲ್ಲರೂ ಮಾಡಿದೆ, ಎಲ್ಲ ಮನೆಯಲ್ಲಿ ಮಾಡಿದೆ ಹೌದಾ? ನೀವು ಸೀರಿ ಆಭರಣ ಮುಟ್ಟಿ ನೋಡ್ತೀರಾ, ನಾವು ನಿಂತ ಸಾಲಿಗ್ರಾಮಗಳು ಪೆಟ್ಟಿದೆಪ್ಪ ಚೆನ್ನಾಗಿದೆ ಅಂತ ಮುಟ್ಟಿ ನೋಡ್ತೀವಿ ಹೌದಾ? ಪ್ರತಿಮಾಗಳು ಮುಟ್ಟಿ ನೋಡ್ತೀವಿ, ಮುಟ್ಟಿ ಮುಟ್ಟಿ ಆನಂದ ಪಡ್ತೀವಿ ಅದರ ಮೇಲೆ, ಯಾವಾಗ ಕೈ ಕೊಡುತ್ತೋ ಗೊತ್ತಿಲ್ಲ, ಯಾವ ಸಾಲಿಗ್ರಾಮ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಯಾವತ್ತು ನಮ್ಮ ಕೈಯಲ್ಲೇ ಪೂಜಾ ತಗೊಳತಾನಂತ ಗ್ಯಾರಂಟಿ ಇಲ್ಲ, ನಾವೇ ಹೊಟ್ಟೋಗ್ಬೋದು, ಎಲ್ಲ ಸಾಲಿಗ್ರಾಮ ಇರುತ್ತೆ ಯಾರಿಗೆ ಇರುತ್ತೆ. ಆದ ಕಾರಣ ಪದಾರ್ಥಗಳು ಯಾವುದೇ ಆಗಲಿ ದೇವರು ಇಟ್ಟಷ್ಟು ಕಾಲ ನನ್ನ ಜೊತೆಗಿರುತ್ತೆ ಅನ್ನ ಎಚ್ಚರ ಸದಾನೆ ನೀತಾ ಬರಬೇಕು ನೋಡಿ, ಅವಾಗ ಮನಸ್ಸು ಫಿಲ್ಟರ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಯಾವುದು? ಪದಾರ್ಥ ಮೊದಲು ಬರಲಿ, ಪದಾರ್ಥ ಬಂದುಕೊಳ್ಳೆ ಬರೋದೇ, ಪದಾರ್ಥ ಅದರ ಮೇಲೆ ಅಪಾಯ ಯಾವಾಗಾದ್ರೂ ಹೋಗುತ್ತೆ ಅಂತ ಗಟ್ಟಿ ಆಗ್ತಾ ಬರ್ತಾ ಮೊದಲು ಪದಾರ್ಥ ಹೋಗುತ್ತೆ ಅಂತ ಕೂಡಲೇ ಮನಸ್ಸು ಚೂ ಅಂತ ಇರುತ್ತೆ, ಅದು ಚೂರು ಕಡಿಮೆ ಆಗ್ತಾ ಬಂತ. ನೆಕ್ಸ್ಟ್ ಸ್ಟೆಪ್ ವ್ಯಕ್ತಿಗಳಿಗೆ ಕಷ್ಟ ಅಲ್ವಾ? ಗಂಡ ಮಕ್ಕಳು ಹೆಂಡತಿ ಮಕ್ಕಳು ಅವರನ್ನು ನೋಡಿದಾಗ ಸ್ವಾಮಿ ನೀ ಕೊಟ್ಟಿಯ, ನೀ ಕೊಟ್ಟಷ್ಟು ಕಾಲ ಇರುತ್ತಾರೆ, ನಂತರ ನಾನಾದ್ರೂ ಹೋಗೋನೆ ಇವರಾದ್ರೂ ಹೋಗೋರೇ ಯಾಕದೇ ಆಗಿರ್ತೀರಾ? ಅವ್ರು ಚೆನ್ನಾಗಿರ್ಬೇಕು. ಇಲ್ಲಿ ಅವ್ರು ಹಾಳಾಗೋಗ್ಬೇಕು ಅಂತ ಹೇಳ್ತಾ ಇಲ್ಲ, ಅವ್ರ ಚೆನ್ನಾಗಿರ್ತಾರೆ. ನಾವು ಮೆಂಟಲ್ ಪ್ರಿಪೇರ್ ಆಗ್ತಾ ಇದ್ದೀವಿ. ಏನಂತ, ಅವು ಇದ್ದಷ್ಟು ಕಾಲ ಚೆನ್ನಾಗಿರಲಿ. ಆದರೆ ಯಾವಾಗಿರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಸ್ವಾಮಿ ಇದ್ದಷ್ಟು ಕಾಲ ಇರಲಿ, ಅವರಲ್ಲಿ ಭಗವಂತನ ನೋಡುವ ಭಾಗ್ಯ ನಮಗೆ ಬರಲಿ. ಇಷ್ಟು ನಿತ್ಯ ಈ ಮಂತ್ರ ಜಪ ಮಾಡುತ್ತೀರಾ? ಇದು ನಮ್ಮ ಸುತ್ತು ಇರುವ ವ್ಯಕ್ತಿಗಳು ದೇವರ ಅಧೀನ ಅಂತ ಶಬ್ದದ ಅರ್ಥ. ಮಾಡ್ತೀರಾ? ಇದು ಶುರು ಮಾಡ್ತೀರಾ? ಏನಂತ, ನಿಜವಾಗಿ ಮಾಡಬೇಕು, ಬರೇ ಬಾಯಿ ಮಾತಿಗಲ್ಲ, ಬಾಯಿ ಮಾತಿಗಲ್ಲ. ನಿಜವಾಗಿ ಮಾಡ್ತೀರಾ? ಮಾತು ಕೊಡ್ತೀರಾ? ಅದೇ ನಾನು ಹೇಳಿದ್ದೆ. ಗಂಡ ಮಕ್ಕಳನ್ನ, ಹೆಂಡತಿ ಮಕ್ಕಳನ್ನ ಎಲ್ಲರನ್ನು ನೋಡಿದಾಗ ಸ್ವಾಮಿ ಕೊಟ್ಟ, ಸ್ವಾಮಿ ಕೊಟ್ಟ, ಸ್ವಾಮಿ ಇಟ್ಟಷ್ಟು ಕಾಲ ಇರ್ತಾರೆ. ಇವರು ಯಾವಾಗ ಕರ್ಕೊಂಡು ಹೋದ್ರೆ ಅವಾಗ ಹೋಗ್ತಾರೆ ಅಂಬೋದು ನೆನೆತೀರಾ ಮನೆಯಲ್ಲಿ?
ಹೇಳಿದ್ದೀಗ ಅಲ್ಲಿ ತನಕ ನಡೀತದೆ, ನಡೀಲಿಲ್ಲ ಅಂದಾಗ ಪಾಪ ಜಾಸ್ತಿ ಇದ್ದ ತಾನೆ ನಡೀಲಿಲ್ಲ. ಕಾರ್ಯಕ್ರಮ ಅನುಸಂಧಾನ ಎಷ್ಟು ಬಂತು, ಒಬ್ಬರು ಒಂದು ದಿವಸ ಎಲ್ಲ ಬಂತು, ಒಂದು ಜನ್ಮ ಕೂಡ ಬಂತು. ಕೆಲವರಿಗೆ ಒಂದು ದಿವಸಕ್ಕೆ ಒಂದೊಂದು ಸರಿ ಬರುತ್ತೆ, ಐದು ಸರಿ ಬರುತ್ತೆ. ಅಂದರೆ ಪ್ರಾಕ್ಟಿಕಲ್ ಆಗಿ ಅದು ನಡೀತಾ ಇಲ್ಲ. ಅಂದರೆ ಕಷ್ಟಕರವಾಗಿದೆ, ಯಾಕೆಂದರೆ ಅದು ಬಂದರೆ ಅನುಗ್ರಹ ಆಗುತ್ತೆ. ಏನಿಲ್ಲ, ಜನ ಹುಡ್ಕೊಂಡು ಸ್ವಾಮಿ ಅನುಗ್ರಹ ಆಗುತ್ತೆ. ಅದಾಗಿಲ್ಲ ಅಂದರೆ ನಮ್ಮ ಪಾಪದ ಬೆಟ್ಟ ಕೂತಿದೆ ಅಂತ.
ಇಷ್ಟೇ, ಪಾಪದ ಬೆಟ್ಟ ಕೂತಿದೆ ಅನ್ನೋದು ಶುದ್ಧ ಸತ್ಯವಾದ ವಿಚಾರ. ಅದು ಕಳೆಯಲಿಕ್ಕೆ ಇಷ್ಟ ಪ್ರಯತ್ನ
ಅಂದ್ರೆ
ಅಷ್ಟು ನಾನು ಹೇಳಿದ ಕೂಡಲೇ ನಿಮ್ಗೆ ದಿನ ಇಡೀ ಸ್ಮರಣೆ ಬರುತ್ತೆ ಅಂತಲ್ಲ. ದಿನಕ್ಕೆ ಒಂದು ಸಲ ಬಂದ್ರು ಎರಡು ಸಲ ಬಂದ್ರು ಅಡ್ಡಿ ಇಲ್ಲ. ಅದು ಬೆಳಗ್ತಾ ಹೋಗ್ರಿ, ಅಲ್ಲಮ್ಮ ಇಡೀ ದಿನ ಮಾಡಲಿಕ್ಕೆ ಕಡ್ಡಾಯ ಪ್ರಯತ್ನ ಮಾಡಿ. ವ್ಯಕ್ತಿಗಳು ಕಾಣಿಸಿದಾಗೆಲ್ಲ ಸ್ವಾಮಿ ಚೆನ್ನಾಗಿರಲಿ ಅಂದ್ರೆ ನಿನ್ನ ಸಂಕಲ್ಪ ಎಷ್ಟು ಕಾಲ ಇರುತ್ತೋ ಅಷ್ಟು ಕಾಲ ಚೆನ್ನಾಗಿರಲಿ ಅಂತ ಕಾಯಕ ಕೇಳ್ಕೊಂಡಾಗ ಕೂಡ ಒಟ್ಟಾರೆ ನಮ್ಮ ಸುತ್ತು ಇರುವ ವ್ಯಕ್ತಿಗಳು ಕೂಡ ನಿನ್ನ ಇಚ್ಛಾ ಪ್ರಕಾರ ಇರ್ತಾರೆ ಹರಿಯೇ ಅಂತ ಮನಸ್ಸಿಗೆ ಬಿಲ್ಡರ್ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ ಹೇಳಿ ಅಂದ್ರೆ ಎಷ್ಟು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ಯಾವುದೋ ಬೀದಿ ಕೊನೆಯಲ್ಲಿ ಯಾರ ಮನೆಯಲ್ಲಿ ಯಾರೋ ಹೋದರೆ ನಮ್ಮ ಮನಸ್ಸು ಹೇಗೆ ನಿರ್ಲಿಪ್ತವಾಗಿರುತ್ತೋ. ಏನಾದ ದುಃಖ ಪಡ್ತೀವ? ಹೋದ್ರೆ ಹೋದ್ರು ಬೇಕಾಕೊಂಡು ಹೋದ್ರೆ ಊಟ ಮಾಡಬಹುದು ಅಂತಿರ್ತೀವಿ, ಹೋದ? ಅದೇ ಥರ ನಮ್ಮ ಮನೆಯಲ್ಲಿ ಹೋದರೂ ಕೂಡ ಪ್ರಶಾಂತವಾಗಿರುತ್ತೇವೆ. ಏನಂತ, ಇಟ್ಟಷ್ಟು ಕಾಲ ಇಟ್ಟ ಸ್ವಾಮಿ ಕರ್ಕೊಂಡು ಹೋದ, ಕರ್ಕೊಂಡು ಹೋದ ಮೇಲೆ ಅವರಿಗೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ. ಅಷ್ಟೇ, ಹೋದದ್ದಕ್ಕೆ ದುಃಖ ಇಲ್ಲ, ಯಾಕೆ ನಾನು ಹೋಗ್ತೇನೆ. ಇದು ಎಲ್ಲರಿಗೂ ಗೊತ್ತು, ನಿಮ್ಗೆ ಗೊತ್ತಿಲ್ಲದ ಯಾವುದೂ ಇಲ್ಲ ಅಲ್ವಾ? ಇದು ಯಾಕೆ ಬರ್ತಾ ಇಲ್ಲ ಅಂದ್ರೆ ಇದನ್ನ ಹೆಚ್ಚೆ ಹೆಚ್ಚೆಗೂ ಪ್ರತಿ ಸಲ ನೆನೆಯಬೇಕೆಂಬ ವಿಷಯವೇ ಗೊತ್ತಿಲ್ಲ. ಹೆಚ್ಚೆ ಹೆಚ್ಚೆಗೂ ಇದನ್ನ ಪದೇ 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 ನೆನೆಯುತ್ತಾ ನೆನೆಯುತ್ತಾ ಅಂದ್ರೆ ಮನಸ್ಸಿಗೆ ಇಳಿಯುತ್ತೆ. ಇದು ರಹಸ್ಯ, ಅದೇ ಗೊತ್ತಿಲ್ಲ. ಅದಕ್ಕೆ ಪ್ರವಚನ ಬಂದ ಕಾಲಕ್ಕೆಲ್ಲ ಹೇಳ್ತಾ ಇರ್ತೀವಿ ನಾವು ಎಲ್ಲ ಅಕಾಶ್ವತ ಎಲ್ಲ ದೇವರ ದಿನ. ಹೌದು ಆಚಾರ್ಯ, ಮನೆ ಬಂದ್ಕೊಳ್ಳಿ ಮತ್ತೊಂದು ಮಾಮೂಲೆ. ಯಾಕೆ ಅಂದ್ರೆ ಸದಾ ಇದನ್ನ ನೆನೆಯಲೇಬೇಕೆಂಬ ವಿಷಯ ನಾನು ಹೇಳಲ್ಲ, ನೀವು ಮಾಡಲ್ಲ. ಹೌದಲ್ವ? ಮಾಡಿ ಶುರು ಮಾಡಿ, ಇವತ್ತು ಶುರು ಮಾಡಿ. ಚೂರು ಮನಸ್ಸಿಗೆ ಕಚಕ್ಕ ಮತ್ತೆ ಅಯ್ಯೋ ಮಗ ಮಕ್ಕಳು ಇವರು ಸ್ವಾಮಿ ಇಂತಷ್ಟು ಕಾಲ ಇರ್ತಾರೆ ಅಂತ ಅಂದುಕೊಳ್ಳಿಕ್ಕೂ ಪ್ರಿಪರೇಷನ್ ಇರಲ್ಲ ಮನಸ್ಸಿನಲ್ಲಿ. ಅಂದುಕೊಳ್ಳಿ, ಅಂದುಕೊಂಡ್ರೆ ಅವ್ರ ಆಯುಷ್ಯ ಬೆಳೆಯುತ್ತೆ, ಗಟ್ಟಿಯಾಗಿರ್ತಾರೆ. ಏನ್ ಚಿಂತೆ ಇಲ್ಲ, ಒಂದು ವೇಳೆ ದೂರ ಆಗೋ ಪ್ರಸಂಗವಂತ ಗಟ್ಟಿಯಾಗುತ್ತೆ, ಸಂತೋಷವಾಗುತ್ತೆ. ಸ್ವಾಮಿ ಅವರು ಚೆನ್ನಾಗಿರಲಿ ಅಂತ ಬರ್ತಾ ಇರುತ್ತೆ. ಅಟ್ಟದವರೆಗೂ ಬಂದಿತ್ತು. ಇನ್ನು ಮೂರನೇದು ಯಾವುದು, ನಮ್ಮ ಶರೀರ ಇಂದ್ರಿಯಗಳು. ದಿನಾಲು ಆ ಕರಡಿ ನೋಡ್ಕೊತೀವಲ್ಲ, ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ನೋಡಿದಾಗ ಸ್ವಾಮಿ ಯಾವಾಗಾದ್ರೂ ಈ ಕೈ ಬಹಳ ಚೆನ್ನಾಗಿದೆ, ಈ ಮುಖ ಚೆನ್ನಾಗಿದೆ, ಏನು ಬೇಕಾದರೂ ಆಗ್ಬೋದು, ನಾಳೆ ಯಾವ ಆತ್ಮಿಕನ ಬೇಕಾದರೂ ಆಗುತ್ತೆ ಅಲ್ವಾ. ಸ್ವಾಮಿ ನಿನ್ನ ಸಂಕಲ್ಪ ಬಿಟ್ಟಾಂಗೆ ಅದೇ ಅಂತ ಒಂದ್ಸಲ ಚೆನ್ನಾಗಿ ಇಟ್ಕೊಂಡು ನೋಡಿ, ಚೆನ್ನಾಗಿ ಸಂಕಲ್ಪಗಿರಿ, ಯಾರು ಬೆಳೆದಿಲ್ಲ ಆ ಬಿಕ್ಕೋ ಕಾಲಕ್ಕೆ ಎಲ್ಲ ಮಾಡೋಕ್ಕಾಗತ್ತೆ. ಇದು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಯಾವಾಗ ಸುಟ್ಟಾಗ್ತಾನೋ ಗೊತ್ತಿಲ್ಲ. ಒಂದು ಕಾಲು ತಾನು ಕಟ್ಟಿಗೆ ಅಲ್ವಾ, ಸೆಳೆದಾಕ್ತಾರೆ, ಸುಟ್ಟು ಬಿಸಾಡ್ತಾರೆ, ಸುತ್ತು ಅದನ್ನು ಊರಿಸ್ಕೊಂಡು ಸ್ವಾಮಿ ನಿನ್ನ ಸಂಕಲ್ಪ ಬಿಟ್ಟಾಪಣ ಅನ್ಕೊಂಡ್ಬಿಡ್ದು ಹೇಳ್ತಾರೆ. ಚೋಳ ಚತುರ್ದಶಿಯಲ್ಲಿ ಬಂದಿತ್ತಲ್ಲ, ನಿತ್ಯವೂ ಕೂಡ ನಾವು ಸತ್ತದ್ದು
ಶಸ್ತ್ರ,
ಬರೇ ಸತ್ತದ್ದು ಮಾತ್ರ ಅಲ್ಲ, ಸ್ವಲ್ಪ ನಾವು ಸೀನ್ ಸರಿಯಾಗಿ ಹಾಕೊಂಡಲ್ಲ, ಸೀನ್ ಹಾಕೊಳ್ಳೋದು ಅಂತ ಹೇಳ್ತಾರಲ್ಲ, ಒಂದ್ಸಲ ಹಾಕೊಳ್ಳಿ ನಾವು ಸತ್ತದ್ದು. ಮೂಗಿನಲ್ಲಿ ಎರಡು ಹತ್ತಿ ಇಟ್ಟು ಒಂದ್ಸಲ ಫೋಟೋ ತೆಗೆಸ್ಕೊಂಡು ಚೆನ್ನಾಗಿರುತ್ತೆ, ನಮ್ಗೆ ಮೂಗಿನಲ್ಲಿ ಹತ್ತಿ ಇಟ್ಟು ಮಲ್ಕೊಂಡು ಫೋಟೋ ತೆಗೆಸ್ಕೊಂಡು ಅದನ್ನು ಫೋಟೋ ಇಟ್ಕೊಂಡು ಚೆನ್ನಾಗಿರುತ್ತೆ. ತುತ್ತು ಎಲ್ಲ ಸೇರಿ ಬಾಯಲ್ಲಿ ಅಕ್ಕಿ ಹೇಳು ಹಾಕ್ತಾ ಇರೋದು ನಮ್ಗೆ, ಆದಮೇಲೆ ಕಟ್ಟೋದು, ನಮ್ಮನ್ನು ಕಟ್ಟೋದು, ಸ್ನಾನ ಮಾಡಿಸ್ತಾರೆ ನಮಗೆ. ಸ್ನಾನ ಮಾಡಿಸಿ ನಾವು ಹೇಗಿರ್ತೀವಿ, ಹೀಗಿರ್ತೀವ ಇಲ್ಲ ಪಕ್ಕಕ್ಕಿರ್ತೀವಿ, ಈಗ ಮುಖ ಎಲ್ಲ ಸೊಟ್ಟದಾಗಿರುತ್ತೆ, ಎಲ್ಲ ಆಗಿರುತ್ತೆ ಅಂತದ್ದು ನಮ್ಗೆ ಒಂದ್ಸಲ ಹಾಕ್ಕೊಳ್ಳಿ. ಇದನ್ನ ಹೊರ್ಕೊಂಡು ಹೋಗ್ತಾ ಇದ್ದಾರೆ ನಾಲ್ಕು ಜನ
ಚಿಂತನೆ ಮಾಡ್ಬೇಕಂತ
ಮಾಡಿ ಅಲ್ಲಿ ಹೋದ ಕೂಡಲೇ ಒಂದು ಕಟ್ಟಿಗೆ ಸೋಫಾ ಸೆಟ್ ಮಾಡಿರ್ತಾರೆ, ಅಲ್ಲಿ ಮಲಗಿಸಿ ಇದನ್ನು ಹಾಕಿ ಪೆಟ್ರೋಲ್ ಹಾಕಿ ಸುತ್ತಾಕೊಡ್ತಾ ಇರ್ತಾರಲ್ಲ, ತಗದಗದೇ ಉದಿತಾ ಇರುತ್ತೆ. ಅದನ್ನು ಒಂದ್ಸಲ ಮನಸ್ಸನ್ನ ಹಿಡಿದಂತೆ ಅಂದ್ಕೋಬೇಕಂತೆ. ಅಂದುಕೊಂಡು ಕೃಷ್ಣಾನಿನ ಕರ್ಪಿತ ಹರಿ ಅಂತಾರೆ. ಕೊನೆಯ ಕಾಲ ನಾವು ಚಿಂತನೆ ಮಾಡಬೇಕದನ್ನ, ಸತ್ತದ್ದು ಹೆಣ ಹೊತ್ತದ್ದು ಸುಟ್ಟದ್ದು ಎಲ್ಲ ದೇವರಿಗೆ ಯಜ್ಞ ಅಂತ ಅರ್ಪಣೆ ಮಾಡಬೇಕು. ಆವಾಗ ಮಾಡಲಿಕ್ಕಾಗಲ್ಲ, ಹೊರಗೆ ಹಾಕಬೇಕಾದ ನಮ್ಮನ್ನ. ಅದಕ್ಕೆ ಈಗಲೇ ಚಿಂತನೆ ಮಾಡಿ ಕೃಷ್ಣಾನಿನ ಕರ್ಪಿತ ಅಂದರೆ ಇದರ ಮೇಲೆ ವ್ಯಾಮೋಹ ಕಡಿಮೆ ಆಗ್ತಾ 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 ಹೋಗುತ್ತೆ. ಅದಕ್ಕೆ ಆಚಾರ ಹೇಳ್ತಾರೆ, ನಿತ್ಯವೂ ಹೆಣ ಸುಡುವುದನ್ನ ಒಂದು ಹತ್ತರ ಚಿಂತನೆ ಮಾಡಿಕೊಂಡು ಕೃಷ್ಣಾನಿನ ಕರ್ಪಿತ ಯಜ್ಞ ಶೇಷ ಅಂತ ಮಾಡಬೇಕು ಅಂತ ಹೇಳ್ತಾರೆ. ಮಾಡಿ ನೋಡಿ, ಮನಸ್ಸು ಹಗೂರ ಆಗ್ತಾ ಬರುತ್ತೆ. ಎಲ್ಲ ಮಾಡಲಿಕ್ಕೆ ನಾವು ಸತ್ತದ್ದು ಹೆಣ ಹೊತ್ತದ್ದು ಸುಟ್ಟದ್ದು ಎಲ್ಲ ಚಿಂತನೆ ಮಾಡಲಿಕ್ಕೆ 20 ನಿಮಿಷ ಬೇಕು, 20 ನಿಮಿಷ ಬೇಕು. ಬೇಗ ಬೇಗ ಮಾಡಿದ್ರೆ ಟೇಸ್ಟ್ ಇರಲ್ಲ, ಚೆನ್ನಾಗಿ ನಿಧಾನವಾಗಿ ಎಲ್ಲ ಕರ್ಕೊಂಡು ಹೋಗೋದು ಎಲ್ಲ ಚಿಂತನೆ ಮಾಡಿದರೆ ವಿಷಯ ಹೌದು ರೀ. ನಾನು ಹೇಳೋದು ನಾವು ಕೆಟ್ಟ ಮಾತು ಇವರೇ ಹೇಳೋದು ಅಂದ್ರೆ ನಾ ಸತ್ತೋದು ಅಂದ್ರೆ ದೇವರು ಪ್ರದಾಸ್ತ್ರ ಹೇಳ್ತಾರೆ, ಸತ್ತೋಗ್ತೀವಿ ಅಂದ್ರೆ ಇಲ್ಲ ನಾವು ಈಗ ಸತ್ತೋಗ್ತೀವಿ ಅಂತ ಹೇಳ್ತಾ ಇಲ್ಲ, ಸತ್ತೋದಾಗ ಹೀಗಾಗುತ್ತೆ ಅಂತ ಹೇಳ್ತೀವಿ. ಸಾಯಿಕೊಂಡು ಕಾಯಿ ಕಚ್ಚಿತ ಅಲ್ಲ ನಾವೇ ಮನಸ್ಸಲ್ಲಿ ಹಾಕ್ಬಿಡ್ತಾ ಇರ್ತೀವಿ, ಎಲ್ಲ ತಗೊಂಡು ಹೋಗಿ ಎಲ್ಲ ಸುಟ್ಟಾಗಿ ಬಿಡ್ತಾ ಇರ್ತೀವಿ, ಎಲ್ಲ ಹೋಗ್ತಾ ಇರುತ್ತೆ. ಸತ್ಯವಾದ ವಿಚಾರ ಶವದಾಹ ಆದಿ ಕರ್ಮಗಳು ಕೂಡ ಎಲ್ಲರೂ ದೇವರಿಗೆ ಅರ್ಪಣೆ ಮಾಡಬೇಕು. ಹೌದ್ರಿ, ಹಾಗೆ ಆಗ್ಬೇಕು. ಮತ್ತೆ ಇಲ್ಲದಿದ್ರೆ ನಾವು ಅಂದುಕೊಂಡದ್ದೇನು, ಈಗ ಸಾಯ್ಬೇಕು ಅಂತಲ್ಲ, ನಾನು ಸತ್ತಾಗ ಹೀಗೆ ನಡೆಯುತ್ತೆ ಅಂತ ನಾನು ಅಂದುಕೊಳ್ತಾ ಇದ್ದೇನೆ. ಹೆಣ ಹೊರೆಯೋರು ಬರಬೇಕು, ನಾನು ಸುಖವಾಗಿ ಸಾಯ್ಬೇಕು, ಹೆಣ ಹೊರೆಯೋರು ಬರಬೇಕು, ಹೊತ್ತ ಮೇಲೆ ಚೆನ್ನಾಗಿ ಸುಡಬೇಕು, ಸುಟ್ಟ ಮೇಲೆ ಸದ್ಗತಿ ಆಗ್ಬೇಕು ಅಂತ ಕೇಳ್ಕೊಂಡಿದ್ದ ತಪ್ಪ
ಅಷ್ಟು
ಮೇಲೆ ಅದ ಅರ್ಥದ ಅಷ್ಟು ಅಂದ್ರು. ಅವಾಗ ನಾವು ಸಾಯುವುದು ಚೆನ್ನಾಗಿ ಸಾಯ್ತೀವಿ, ಒಳ್ಳೆ ಹೆಣ ಹೊರೆಯೋರು ಒಳ್ಳೆಯವರು ಬರ್ತಾರೆ, ಹೆಣ ಚೆನ್ನಾಗಿ ಸುಡುತ್ತಾರೆ, ಸದ್ಗತಿ ಆಗುತ್ತೆ, ಒಳ್ಳೇದಾಗ್ತಲ್ಲ. ಅದು ಯಾವಾಗ ಇವತ್ತೇ ಸತ್ತೋಗ್ತೀನಿ ಅಂದ್ಕೊಂಡ್ರೆ ಅಷ್ಟು ಅಂದ್ರೆ ಕಷ್ಟಪ್ಪ. ಯಾರು ಹೇಳಿದ್ದು ಮಾಡ್ಲೇಬೇಕು ಅಂತ ಮಧ್ವಾಚಾರ್ಯರೇ ಹೇಳ್ತಾರೆ, ದಿನಾಗೂ ಸತ್ತದ್ದು ಹೆಣ ಹೊತ್ತದ್ದು ಸುಟ್ಟದ್ದು ಕೃಷ್ಣಾರ್ಪಣ ಬಿಡಿ ಅಂತಾರೆ. ಮತ್ತೆ ಹಾಗೆ ಮಾಡಿದ್ರೆ ಸತ್ತೋಗಲ್ಲ, ಆಯುಷ್ಯ ಬೆಳೆಯುತ್ತೆ. ಅದ ಕಾರಣ ಇದು ಶರೀರದ ಮೇಲೆ ಚೂರು ಚೂರು ವ್ಯಾಮೋಹ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಲ್ಲ. ಭಗವಂತ ಹೇಳ್ತಾನಲ್ಲ, ಸ್ವಾಮಿ ಕೊನೆಯ ಕಾಲದಲ್ಲಿ ನಿಮ್ಗೆ ಅರ್ಪಣೆ ಮಾಡಬೇಕು, ಅವಾಗ ಸಿಗಲ್ಲ, ಇವಾಗೇ ಅದನ್ನ ಅರ್ಪಣೆ ಮಾಡಿ ಬಿಡ್ತಾ ಇದ್ದೇನೆ ಅಂದ್ರೆ ಭಗವಂತ ಸ್ವೀಕಾರ ಮಾಡ್ತಾನೆ. ಆದ ಕಾರಣ ಶರೀರದಲ್ಲಿ ವ್ಯಾಮೋಹ ಹೋಗ್ತಾ ಬರುತ್ತೆ. ಮಾಡ್ತೀರಾ ಅದನ್ನ ಒಂದು 5 ನಿಮಿಷ ಎಲ್ಲ ಕಾರ್ಯಕ್ರಮ ಕೃಷ್ಣ ನಿನಗರ್ಪಿತ ಚೆನ್ನಾಗಿರುತ್ತೆ. ಅವಾಗ ಶರೀರದ ಮೇಲೆ ವ್ಯಾಮೋಹ ಹೋಗ್ತಾ ಬರುತ್ತೆ. ಕೊನೆಗೆ ಏನಾಗುತ್ತೆ ಅಂದ್ರೆ ಏನ್ ನೋಡ್ತಾ ಇದ್ರು ಒಂದು ಸಾರ್ ಇದು ಏನು ಪರ್ಮನೆಂಟ್ ಅಲ್ಲವೇ ಅಲ್ಲ, ಯಾವುದಾದ್ರೂ ಕೈ ಕೊಡೋದೇ ಅಂತಿರುತ್ತೆ. ಆವಾಗ ರಾಯರೆದುರಿಗೆ ನಿಂತಾಗ ದಿನ ಬರುವ ಪ್ರಾರ್ಥನೆ ಬಾಯಿಯಿಂದ ಬರಲ್ಲ. ಇವ್ರು ಯಾವಾಗ ನನ್ನ ಜೊತೆಗೆ ಇರಬೇಕು, ಈ ಪದಾರ್ಥಗಳೆಲ್ಲ ನನ್ನ ಜೊತೆಗೆ ಇರಬೇಕು, ನಾನು ಪರ್ಮನೆಂಟ್ ಆಗಿಲ್ಲೇ ಇರಬೇಕು, ಯಾವ ಪ್ರಾರ್ಥನೆ ಬರಲ್ಲ. ಸ್ವಾಮಿ ಇಟ್ಟಷ್ಟು ಕಾಲ ಯಾವ್ಯಾವ ವಸ್ತು ಯಾರ್ಯಾರು ಏನೇನು ಹೇಗಿರ್ತಾರೋ ಅದೆಲ್ಲ ದೇವರ ಪೂಜಾ ಅಂತ ಚಿಂತನೆ ಮಾಡುವ ಸಾಧ್ಯ ಕೊಡಿ. ನಾನು ಎಷ್ಟು ಕಾಲ ಇರ್ತೇನೋ ಅದು ದೇವರ ಪೂಜಾ ಅಂತ ಚಿಂತನೆ ಮಾಡುವ ಸಾಧ್ಯ ಕೊಡಿ. ದೇವರ ನೆನಪು ಬರುವಂತೆ ಮಾಡಿ ಅಂತ ಕೇಳ್ತಾ ಹೋಗ್ತೀವಿ. ರಾಯರ ಮುಂದೆ ನಿಂತಾಗ ಪ್ರಾರ್ಥನೆಯೇ ಬೇರಾಗ್ತಾ ಹೋಗುತ್ತೆ. ಮತ್ತದು ಬೇಕಲ್ವಿ, ಎಷ್ಟು ವರ್ಷ ಬಂದಿವಾಗ ನಮಗ 60 70 ಏನೇನು ಬಂತೋ ಗೊತ್ತಿಲ್ಲ, ಇನ್ನ ನಮ್ಮಲ್ಲಿ ರಿಪೇರ್ ಆಗಿಲ್ಲ. ಅದೇ ಪ್ರಾರ್ಥನೆ, ನಾನ್ ಚೆನ್ನಾಗಿರಿ, ನನ್ನ ಚೆನ್ನಾಗಿರಿ, ಏನು ಒಣ ಪ್ರಾರ್ಥನೆ. ಚೆನ್ನಾಗಿದ್ದೇ ಇರ್ತಾರೆ, ಯಾರ ಹಣೆ ಬರೋದು ಹೇಗಿರ್ತಾರೆ ಹಾಗಿಲ್ಲೇ ಬೇಕು. ನಾವು ಎತ್ತರ ಕೇಳ್ಕೊಂಡಿದ್ದಾಗ ಅವರೇನು ಎತ್ತರ ಆಗಲ್ಲ, ಹಾಗೇ ಇರ್ತಾರೆ, ಹೌದಲ್ವಾ? ಮತ್ತೆ ಕೇಳ್ಕೋಬೇಕಾಗಿದ್ದು ಕೇಳಿಕೊಳ್ಳದೆ ಮಾಡಿದರೆ ಗತಿ ಏನು? ಇಷ್ಟು ಹೇಳಿ ಬಂಧನ ನಿವೃತ್ತಿ ಪ್ರಕರಣದಲ್ಲಿ ಹೇಳುತ್ತಾರೆ ಶ್ರೀಹರಿಯೇ. ಮೂರು ಗಂತ ಏನೇನು ಬಂತ ಹೇಳಿ, ನಾನೇ ಬರ್ತದೆ. ದೇವ ಸ್ವತಂತ್ರ, ನಾವು ಸ್ವತಂತ್ರರು, ಅವನೇ ಎಲ್ಲ ಮಾಡಿಸ್ತಾ ಇದ್ದಾನೆ, ನನಾಗಿ ಏನು ಮಾಡಿದ್ದಾರೆ ಪ್ರಧಾನ ಎಲ್ಲಾ ಕ್ರಮದಲ್ಲಿ ಬರಲಿ. ಮಾಡಿದ ಕೂಡಲೇ ಕೃಷ್ಣ ಕರೆದಿಲ್ಲ, ನಿನ್ನ ಪೂಜೆ ಆಯ್ತಾರೆ. ಪ್ರತಿಯೊಂದು ಹೆಚ್ಚೆ ಹೆಚ್ಚೆಗೂ ಮಾಡ್ತಾ ಬನ್ನಿ, ಹೌದಾ? ಎಷ್ಟಾದ ಮೇಲೆ ಶರೀರ ದಾನಾದಿಗಳನ್ನು ಭಗವಂತನೇ ಪೂಜಾ ಅಂತ ಅರ್ಪಣೆ. ಪದಾರ್ಥಗಳು ವ್ಯಕ್ತಿಗಳು ನಾನು ದೇವರ ಹೀನ ಅಂದರೆ ಅವರಿಟ್ಟಷ್ಟು ಕಾಲ ನಾವು ಇರ್ತೇವೆ, ಇಲ್ಲದಿದ್ರೆ ಹೊರಡುತ್ತೇವೆ. ಸ್ವಾಮಿ ಏನು ಮಾಡಿಸಿದ್ರು ಸರಿಯೇ, ಜೊತೆಗಿಟ್ಟ ಸರಿಯೇ, ಬಳಸಿದನ ಸರಿಯೇ, ಒಳ್ಳೆದಕ್ಕೆ ಮಾಡ್ತಾ ಇದ್ದಾನೆ. ಈ ನೆನಪು ಸದಾ ಇರಲಿ. ಇದರಲ್ಲಿ ಒಂದು ಬರುತ್ತೆ ನೋಡ್ರಿ, ದಿನಾಗೂ ಇರುವಂಥದ್ದು, ಅದೊಂದು ಕೇಳಲ್ಲ ನಾವು. ಏನದು ಅಂದರೆ ನನ್ನವರು ಅಂದರೆ ಎರಡು ಭಾಗ, ಕ್ಲೋಸ್ ಸರ್ಕಲು ಸ್ವಲ್ಪ ದೂರ ಸರ್ಕಲು ಅಂತ. ಈ ಸ್ನೇಹಿತರು ಅವರು ಇವರೆಲ್ಲ ದೂರ ಸರ್ಕಲ್, ಬಂಧುಗಳೆಲ್ಲ. ಕ್ಲೋಸ್ ಸರ್ಕಲ್ ಯಾವುದು? ಗಂಡ ಹೆಣ್ಣಿ ಮಕ್ಕಳು ಅಪ್ಪ ಅಮ್ಮ ಇವೆಲ್ಲ ಸರ್ಕಲ್. ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದೇನು, ಅವರು ಚೆನ್ನಾಗಿಲ್ಲ ಅಂತ ಗೊತ್ತಾಯ್ತು, ಇರ್ತಾರೆ ಹೋಗ್ತಾರೆ ಅಂತ ಗೊತ್ತಾಯ್ತು, ಅದೆಲ್ಲ ಇನ್ನೊಂದು ಮಾಡ್ತಾ ಇರ್ತೀವಿ. ಏನದು? ಇವರ ಅಭಿಮಾನ ಸದಾ ನನ್ನ ಮೇಲಿರಲಿ ಅಂತ. ಆ ದೆವ್ವ ಗೊತ್ತಿರುತ್ತೆ ನಮಗೆ, ಹೌದಾ ಅಲ್ವಾ? ಅದಕ್ಕೆ ನಿಂತ ದುಃಖ. ಅವ್ರು ಯಾರು ಸುತ್ತಿರೋದು? ಗೊಂಬೆಗಳು, ದೇವ ಆಡಿಸುವ ಗೊಂಬೆಗಳು. ಹೇಗೆ ಆಡಿಸ್ತಾನೆ? ಅವರವರ ಹಿಂದಿನ ಕರ್ಮಾನುಸಾರ ಆಡಿಸ್ತಾನೆ. ಆ ಕರ್ಮದ ಆಟದಲ್ಲಿ ಇವತ್ತು ನಗತಾ ಇರಬಹುದು, ನಾಳೆ ಸಿಟ್ಟಾಗೂ ಬರಬಹುದು. ಅವರ ಕರ್ಮಾನುಸಾರ, ನನ್ನ ಕರ್ಮಾನುಸಾರ ದೇವ ಆಡಿಸ್ತಾ ಇದ್ದಾನೆ. ಅಂಥ ಗೊಂಬೆಗಳನ್ನು ಹಿಡ್ಕೊಂಡು, ಅಂಥ ಗೊಂಬೆಗಳನ್ನು ಹಿಡ್ಕೊಂಡು ಯಾವಾಗಲೂ ನಗತಾಲೇ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದರೆ ತಪ್ಪೋ ಅಲ್ಲವೋ? ತಪ್ಪು. ಮತ್ತೆ ಮಾಡ್ತೀರಾ? ಇಲ್ಲಲ್ಲ, ಯಾವಾಗಲೂ ನಗ್ತಾ ಇರಬೇಕು. ಸ್ನೇಹಿತರು ಅವರು ಎಲ್ಲ ನನ್ನ ಮೇಲೆ ಅಭಿಮಾನ ಸುರಿಸ್ತಾನೇ ಇರಬೇಕು. ಅಂದ್ರೆ ಐದನೇದೇವರ ಮೇಲೆ ಲಕ್ಷ್ಮೀದೇ ಅಮೃತ ಸುರಿದಂತೆ ನಮ್ಮ ಮೇಲೆ ಯಾವಾಗಲೂ ಅಭಿಮಾನ ಸುರಿಸ್ತಾನೇ ಇರಬೇಕು. ಅವ್ರು ಯಾವಾಗಲೂ ರಿವರ್ಸ್ ಆಗೇ ಇರ್ತಾರೆ. ಅದು ದುಃಖವೋ ದುಃಖ, ದುಃಖವೋ ದುಃಖ ಎಲ್ಲ ಹೇಳ್ಕೊಂಡು ಹೇಳ್ಕೊಂಡು ಮಾತಾಡ್ತಾ ಇರ್ತೀವಿ. ನೋಡ್ರಿ, ನಮ್ಮವರಾಗಿದ್ದು ನನ್ನ ಮೇಲೆ ಅಭಿಮಾನ ತೋರಿಸಲ್ಲ ಅಂತ. ಅವಾಗ ಹೇಳ್ತಾರೆ, ನಿಂದೇ ಹಣೆವರ ಹಾಕ್ಬಿಟ್ಟಾಗ, ಅವರ ಕರ್ಮ ಹಾಕ್ಬಿಟ್ಟಾಗ ಎಲ್ಲಿಂದ ನೋಡಿಸ್ತಾರವರು? ಆದ ಕಾರಣ ಇಷ್ಟು ರಿಪೇರ್ ಮಾಡಿಕೊಂಡ್ರೆ ಯಾರೋ ತಲೆ ಕೆಟ್ಟಿದೆ ಅಂತ ಡಾಕ್ಟರ್ ರಿಪೇರ್ ಮಾಡಿದ್ದಾರೆ. ಅದು ಎಲ್ಲರಿಗೂ ಗೊತ್ತಾಯ್ತು. ಗೊತ್ತಾದ್ಮೇಲೆ ನೋಡುತ್ತಾರೆ, ನೋಡಿದ ಕೂಡಲೇ ಇದ್ದಕ್ಕಿದ್ದಾಗ ನಿಮ್ಮ ಹತ್ರ ಬರ್ತಾರೆ, ರಿಸ್ಪೆಕ್ಟ್ ಕೊಡ್ತಾರೆ, ಅದು ಕೊಡ್ತಾರೆ ಇದು ಕೊಡ್ತಾರೆ, ನಗ್ತಾರೆ. ಇದ್ದಕ್ಕಿದ್ದಾಗ ಹೊಡಿಲಿಕ್ಕೂ ಬರ್ತಾರೆ. ಅವ್ರು ನೋಡುತ್ತೆ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ, ಮೊದಲೇ ಗೊತ್ತಿರ ಗೊತ್ತಾದ್ಕೊಳ್ಳಿ. ನೀವು ಅವ್ರ ಅಭಿಮಾನ ಪಟ್ಟಾಗ ಸಂತೋಷ ಪಡ್ತೀರಾ? ಹೆದರ್ತಾ ಇರ್ತೀರ? ಸ್ವಲ್ಪ ಸರಿ ಇಲ್ಲ ಅಂತ ಗೊತ್ತಾದ್ಕೊಳ್ಳೆ ನಿಮ್ಮ ಹತ್ರ ಬಂದು ಚೆನ್ನಾಗಿದೆಯಾ ಅಂತ ಕೂಡ ಯಾಕೆ ಬರ್ತೀಯಪ್ಪ ಅವರಲ್ಲ, ಅವ್ರು ಸುಟ್ಟಾದ್ರೆ ಗೊತ್ತಿದ್ದೆ ಆಯ್ತು. ಇದು ಈ ಹುಚ್ಚರು ಕ್ಷಣ ಕ್ಷಣಕ್ಕೂ ಹುಚ್ಚರು ಗೊತ್ತು, ಅದಕ್ಕೆ ಫಿಕ್ಸ್ ಆಗಿರ್ತೀವಿ ನಾವು. ನಮ್ಮ ಸುತ್ತಿರೋರು ಸ್ವಲ್ಪ ಲೇಟ್, ಒಂದು ವಾರ ಅಭಿಮಾನ ತರ್ತಾರೆ, ನಂತರ ಒಂದು ವಾರ ಸಿಟ್ಟು ತರ್ತಾರೆ. ಇದೆಲ್ಲ ಈ ಗುಂಪು. ಇದು ಇಂಥ ಗೊಂಬೆ ಆದರೆ ಅದಂಥ ಗೊಂಬೆ. ಈ ಗೊಂಬೆಗಳ ಬಗ್ಗೆ ನಮಗೆ ಫಿಕ್ಸ್ ಇಲ್ಲ ಅಂದ್ರೆ ನೀವು ಇಂಥವರೇ ಅಂತ ಡಾಕ್ಟರ್ ಡಿಕ್ಲೇರ್ ಮಾಡಿಲ್ಲ. ಅದಕ್ಕೆ ಇವರು ಅಭಿಮಾನವೇ ಇರಬೇಕು ಅಂತ ಕೇಳ್ಕೊಂಡು ಕೇಳ್ಕೊಂಡು ಅದಾಡ್ತಾ ಇರ್ತೀವಿ. ಇದು ಕೂಡ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ನೀನು ಸುತ್ತಿದ್ದವರು ಯಾವಾಗ ಬೇಕಾದ್ರೂ ಅಭಿಮಾನ ಬರ್ಬೋದು, ಯಾವಾಗ ಬೇಕಾದರೂ ಕಡಾಕ್ಷ ಬೀರಬಹುದು. ಅದು ನೆನಪಿಟ್ಕೊಂಡ್ರೆ ಅವ್ರ ಅಭಿಮಾನ ತೋರಿದಾಗೆಲ್ಲ ಅಪ್ಪ ಇವ್ನು ಕಲ್ಲು ಹಾಕ್ತಾನೆ ಅಂತ ನೆನಪಾಗ್ತಾ ಇರುತ್ತೆ. ಯಾವಾಗ ಬೈತಾರೋ ಗೊತ್ತಿಲ್ಲ ಅಂದ್ರೆ ಅವಾಗ ಗೊತ್ತು ನೋಡಿ. ಹಾಗಂತ ಯಾರನ್ನ ದೂರ ಮಾಡಲ್ಲ. ಅವರಿಂದ ಏನು ಬಂದ್ರು ಅದೇ ನಿನ್ನ ಪೂಜಾ ಅಂತ ಸ್ವೀಕಾರ ಮಾಡ್ತೀವಿ. ಯಾಕೆ ಭಗವಂತ ಅವರ ಕರ್ಮಾನುಸಾರ ನನ್ನ ಕರ್ಮಾನುಸಾರ ಮಾಡಿಸ್ತಾ ಇದ್ದಾನೆ. ಅಲ್ಲಿ ರಿಯಾಕ್ಷನ್ಸ್ ಅಲ್ಲ ದೇವರಿಗೆ ತೋರಿಸ್ತಾ ಇದ್ದಾರೆ ಅವರ ಮೂಲಕ. ಅರೆ ನಿನ್ನ ಪೂಜಾ ಅಂತ ಹೋಗ್ತಾ ಇರ್ತೇವೆ. ಯಾಕೆ ಇವ್ರು ಹೀಗೇ ಇರಬೇಕು ಅಂತ ನಾವು ಅಂದುಕೊಂಡಿದ್ರೆ ದುಃಖ. ಇಲ್ಲವೇ ಇಲ್ಲ ಮೊದಲೇ ಫಿಕ್ಸ್ ಹೇಗಿರುತ್ತೆ. ಫಸ್ಟ್ ಕ್ಲಾಸ್ ಆಗಿರ್ತೀವಿ ಸ್ವಾಮಿ ಬಿಡುತ್ತಾರೆ ಮಠದಲ್ಲಿ, ಮೊದಲೇ ಫಿಕ್ಸ್ ಆಗಿರ್ತಾರೆ. ಇಷ್ಟ್ಯಾಪ್ ಯಾವಾಗ ಹೇಗಿರ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಹಿಂದೆ ಬೈತಾರೋ ಮುಂದೆ ಬೈತಾರೋ ಗೊತ್ತಿಲ್ಲ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲದಕ್ಕೂ ನಿಶ್ಚಯ ಮಾಡ್ಕೊಂಡಿರ್ತಾರೆ. ಯಾರಾದ್ರೂ ಹೇಳ್ತಾರೆ ಸ್ವಾಮಿ ನಿಮ್ಮ ಸ್ಟ್ಯಾಪ್ ನಿಮ್ಮ ಬೈತಾ ಇದ್ದ ಹೌದಾ ಒಳ್ಳೇದು ಮಂತ್ರ ಕೊಡ್ತಾರೋ ಅಂತ ಕೊಡ್ತಾರೆ. ಯಾಕೆ ಅವ್ನು ಬೈಯೋ ಲಕ್ಷಣ ಇರ್ಲಿ ಅಪ್ಪ ಅದಕ್ಕೆ ನಾನು ಮೊದಲೇ ಅನ್ಕೊಂಡಿದ್ದೆ. ಅವ್ನು ಬೈಯಲ್ಲ ಅಂದುಕೊಂಡಿದ್ರೆ ಬೈದ ಅಂತ ದುಃಖ ಆಗ್ಬೇಕು. ಬೈತಾ ಅಂದ್ರೆ ಮೊದಲೇ ಫಿಕ್ಸ್ ಆಗ್ತಾರಕ್ಕೆ ಬೈದೆ ಒಳ್ಳೇದಪ್ಪ ನಿನ್ನೆಟ್ಟು ಆಶೀರ್ವಾದ ಆಗ್ಲಿ ಅಂತ ಕೊಟ್ಟು ಕಳಿಸ್ತಾರೆ. ಇದೇ ಅಲ್ವಾ, ನಾವು ಹಾಗೆ ಹಾಕ್ಬಿಟ್ರೆ ನಮ್ಮ ದುಃಖಗಳೆಲ್ಲ ಹೋಗುತ್ತೆ. ಆದರೆ ನಾವು ಮಾಡಲ್ಲ, ಇದನ್ನು ಸದಾ ನೆನೆಯಲ್ಲ. ಸದಾ ನೆನೆದ್ರೆ ಹೊರತು ಮನಸ್ಸಿಗೆ ಬರಲ್ಲ, ದಿನಕ್ಕೊಮ್ಮೆ ನೆನೆದ್ರೆ ಬರಲ್ಲ. ಸದಾ ಯಾರ್ಯಾರ ಅಭಿಮಾನ ತೋರ್ತಾರೆ ತೋರಿದಾಗಲ್ಲ ಅದೇ ನಿನ್ನ ಸಂಕಲ್ಪ. ಅಭಿಮಾನ ತೋರ್ತಾ ಇದ್ದಾರೆ ಅಂತ ಅಲ್ಲಿ ಅಲ್ಲಿಗೆ ಅವರಲ್ಲಿ ಪೂಜಾ ಮಾಡಿ ಕಳಿಸೋದು. ಸಿಟ್ಟು ತೋರಿದ್ರ ಅವಾಗ ಸ್ವಾಮಿ ನಿನ್ನ ಸಂಕಲ್ಪ ಅಂತ ಅಲ್ಲಿ ಪೂಜಾ ಮಾಡಿ ಕಳಿಸೋದು. ಅವಾಗ ನಾವು ನಮ್ಮ ಮಟ್ಟ ಉನ್ನತ ಆಗ್ತಾ ಹೋಗ್ತಾಗುತ್ತೆ. ಯಾರು ಹೇಗೆ ಪ್ರವರ್ತನೆ ಇದ್ರು ಕೂಡ ಮನಸ್ಸು ತರಡಿ ಹೋಗಲ್ಲ, ಸಂತೋಷವಾಗಿರ್ತೀವಿ. ಹೌದಾ ಅಲ್ಲ ಹೇಳಿ. ನಿತ್ಯ ಎಲ್ಲರ ಜೀವನದಲ್ಲಿ ಬರುವ ಕಹಿರು ಎಲ್ಲರನ್ನ ನೋಡ್ತೀವಿ. ಸ್ನೇಹಿತರು ಸ್ನೇಹಿತರು ಅವರು ಇವರು ಅಂತ ಒತ್ತಾಡ್ತಾ ಇರ್ತೀವಿ. ಅವರು ಒಂದು ದಿವಸ ಮುಖ ತೀರಿಸಿದಕ್ಕೊಳ್ಳೆ ಮನಸ್ಸೆಲ್ಲ ಏನ್ ಒತ್ತಾಡ ಶುರು ಆಗ್ತಾ ಇರುತ್ತೆ. ಅಪಾ 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 ಅಂತ ಒತ್ತಾಡ್ತಾ ಇರ್ತೀವಿ. ಈ ಒತ್ತಾಡ ಕಳ್ಕೊಳ್ಬೇಕಾದ್ರೆ ಬೇಕಲ್ಲ. ಆದ ಕಾರಣ ಈ ರೀತಿಯಾಗಿ ಮೊದಲನೆಯ ವಿಶೇಷವಾದ ಔಷಧ ಶ್ರೀ ಹರಿಯೇ ಸ್ವತಂತ್ರ ಇವನ ಅಧೀನ ಇವನೆಲ್ಲ ಅನ್ನೋದು. ಇದು ನಾನು ಬರೀ ಒಂದು ಮಾತು ಹೇಳಬಹುದು. ಏನಂತಪ್ಪ ಇಷ್ಟೊತ್ತು ಹೇಳಿದ್ನಲ್ಲ, ಇದನ್ನು ಒಂದೇ ಮಾತಾಡೋದು. ಏನಂತ ಶ್ರೀ ಹರಿಯ ಅಧೀನ ನನ್ನ ಸುತ್ತಿರೋ ಪದಾರ್ಥಗಳು, ನನ್ನ ಸುತ್ತಿರೋ ವ್ಯಕ್ತಿಗಳು, ನನ್ನ ಶರೀರ ಎಲ್ಲ ದೇವರ ಅಧೀನ ಅಂತ ಚಿಂತನೆ ಮಾಡಿ ಅಂದೆ. ಆಯ್ತು ಆಚಾರ್ಯ ಹೋಗ್ತೀರ. ಆದರೆ ಅದರಲ್ಲಿ ಇಷ್ಟು ಅರ್ಥ ಕೂತಿದೆ. ಅದು ನಿತ್ಯವೂ ಈ ತರ ಪ್ರತಿಯೊಂದು ಕ್ಷಣ ಅನುಸಂಧಾನ ಮಾಡಬೇಕಾಗಿದೆ. ಅಷ್ಟು ಅನುಸಂಧಾನ ಮಾಡಿದರೆ ಹೊರತು ಪರಿಣಾಮ ಮನಸ್ಸಿನ ಮೇಲೆ ಬರಲ್ಲ. ಹಾಗಾದರೆ ಸದಾ ಚಿಂತನೆ ಮಾಡ್ತಾ ಬರೋಣ. ನನಗೆ ಗೊತ್ತು ನೀವೆಲ್ಲ ಒಳ್ಳೆ ಸಾಧಕರು. ಇದು ನಿಮ್ಮನ್ನು ಬರಲಿ, ಆ ಮನಸ್ಸಿಗೆ ಬರಲಿ. ಅದು ಪರಿಣಾಮ ಬೀರ್ತಾ ಬಂತ ನಿಮ್ಮಷ್ಟು ಸಂತೋಷ ಪಡುವವರು ನಿಮಗೆ ಆಗುವುದಿಲ್ಲ. ಶ್ರೀಕೃಷ್ಣ
ಭಗವಂತನ ನಾವು ಪೂಜೆ ಮಾಡ್ತಿದ್ದೀವಿ ಅಂತ ಅನುಕೂಲ ಅಂತ ಅನ್ಕೊಂಡ್ರೆ ತತ್ವ ನಮ್ಮ